ಮುಂದೊಂದು ಕಾಲ ಬಂದಾಗ ದೊಡ್ಡ ಗಂಟಿನಷ್ಟು ಹಣ ಕೊಡ್ತಾರೆ, ಉಳಿದವರಾದ್ರೆ ತಾನೇ ಗಂಟು ಮಾಡ್ಕೊಂಡ್ಬಿಡ್ತಾರೆ, ಮೋಸ ಮಾಡಿಬಿಟ್ರೆ. ಅವಳು ಎಷ್ಟು ನಂಬಿಕೆ ಇದೆ ಕೆಲಸಗಾರರಲ್ಲಿ, ನಿನ್ನ ಇಟ್ಕೊಂಡಿರಿ. ಅವಳು ನನ್ನ ಇಟ್ಕೊಳ್ಳೋ ಶಕ್ತಿ ಇಲ್ಲ, ನಿನ್ನ ಇಟ್ಕೊಳ್ಳಿ. ನಿನ್ನ ಯಾರೋ ಪ್ರಶ್ನೆ ಕೇಳಿದ್ರು, ಅದಕ್ಕೊಂದು ಉತ್ತರ ಏನು? ದೇವ್ರಿಗೆ ಫಲ ಕೊಡಬೇಕಾಗಿದ್ರೆ ನಮ್ಮ ಫಲನಾ? ಇದ್ಯಾವ ನ್ಯಾಯ ಇದು? ಒಂದು ಫಲ ನೀನ್ ತಗೊಂಡು ನನಗೆ ಕೊಡುವಂತ ಭಗವಂತ ಹೇಳ್ತಾನಲ್ಲ, ಒಳ್ಳೆ ತಮಾಷೆನೇ ಇದು. ಒಂದು ನಾವು ತಗೊಳ್ಬಾರ್ದಂತೆ ತಾನು ತಗೊಂಡ್ಬಿಡ್ತಾನಂತ ಎಲ್ಲರೂ ಕೂಡ. ದೇವ್ರು ಮೋಸ ಮಾಡಿದಾಗಲ್ಲ ಅಂತ ಕೇಳಿದ್ರೆ, ದೇವ್ರು ನಾನು ಕೊಡಿ ಅಂತ ಯಾತಕ್ಕೆ ಹೇಳ್ತಾನ ಗೊತ್ತಾ? ನಾನು ತಗೊಳ್ಳೋದಕ್ಕಲ್ಲಯ್ಯ, ನಿನಗೆ ಸುರಕ್ಷಿತ ವಾಪಸ್ ಕೊಡ್ತೇನೆ ಅಂತ ಹೇಳ್ತಾನೆ ಭಗವಂತ. ನಿನಗೆ ಹೇಗೆ ವಾಪಸ್ ಕೊಡ್ತೇನೆ ಗೊತ್ತೇನೋ? ಅನಂತ ಮಡಿ ಮಾಡಿ ವಾಪಸ್ ಕೊಡ್ತೇನೆ. ಅವನು ಕೊಟ್ಟ ಒಂದೊಂದು ಪೈಸೆ ಸಾವಿರ ಸಾವಿರ ರೂಪಾಯಿ ಆಗುತ್ತೆ ಭಗವಂತನ ತಿಟ್ಟು ಬಿಟ್ರೆ. ಆ ರೀತಿ ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ. ಇದು ಲೋಕದೊಳಗೆ ಈ ಎಲ್ ಐ ಸಿಯವರು ಬರ್ತಾರೆ, ಇನ್ಶೂರ್ ಮಾಡಿಸಿ ಅಂತ ಗಂಟು ಬಿಡ್ತಾರೆ. ಬ್ಯಾಂಕ್ನವ್ರು ಬರ್ತಾರೆ, ಎಫ್ ಡಿ ಮಾಡಿಸಿದ ಮನೆ ಅಂತ ಗಂಟು ಬಿಡ್ತಾರೆ. ಯಾತಕ್ಕೆ? ದುಡ್ಡು ನಾವೇ ತಗೊಂಡು ಹೋಗ್ತೀವಿ ಅಲ್ಲ, ಇಟ್ಕೊಂಡು ಬೇಕಾದ ನಿಮಗೆ ಸಾಕಷ್ಟು ಕೊಡ್ತೇವೆ, ನಮಗನುಕೂಲ ನಿಮಗೂ ಅನುಕೂಲ ಅಂತ ಹೇಳೋದಕ್ಕೆ ಬರ್ತಾರೆ. ಇದ್ರ ಭಗವಂತ ಹಾಕೊಟ್ಟ ಪದ್ಧತಿ, ನನ್ನಲ್ಲಿಡ್ರಯ್ಯ ನನ್ನಲ್ಲಿಡ್ರಯ್ಯ ಅಂತ ಭಗವಂತ ಹೇಳ್ತಾನಂತೆ. ಬ್ಯಾಂಕ್ನವ್ರು ಕೇಳ ಹಾಗೆ ಎಲ್ ಐ ಸಿ ಕೇಳಿ, ನನ್ನಲ್ಲಿಡಿ ಅಂತ ಕೇಳ್ತಾನಂತೆ. ಇವರು ತಂಬಬೇಕು ಅಂತ ಇವರು ಕೇಳ್ತಾರೆ, ಭಗವಂತ ನಿಮಗೇ ಕೊಡ್ತೇನೆ ನಾನು ಅಂತ ಕೇಳ್ತಾನೆ. ಈ ರೀತಿ ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಫಲವನ್ನು ನನಗೆ ಕೊಡಿ ನನಗೆ ಕೊಡಿ ಅಂತ ಕೇಳೋದು. ಒಂದು ಪವಿತ್ರವಾಗಿರುತ್ತೆ, ಒಂದು ಪವಿತ್ರವಾಗಿರುತ್ತೆ, ಎರಡನೇದು ಸುರಕ್ಷಿತವಾಗಿರುತ್ತೆ, ಮೂರನೇದು ಹುಚ್ಚಾಪಟ್ಟೆ ಬೇಡ ಅನಂತವಾಗುತ್ತೆ. ಮೂರು ಕಾರಣಕ್ಕೆ ದೇವರಿಗೆ ಕೊಡಬೇಕು ನಾವು. ಮೂರು ಕಾರಣ ಕೃಷ್ಣಾರ್ಪಣ ಅಂತ ಹೇಳಬೇಕು. ಪವಿತ್ರವಾಗಲಿಕ್ಕೆ, ಸುರಕ್ಷಿತವಾಗಲಿಕ್ಕೆ, ಅನಂತ ಮಡಿಯಾಗಿ ಬೆಳಿಲಿಕ್ಕೆ ಈ ಒಂದು ಭಾವನೆ ಬಂದರೆ ಪರಮಾತ್ಮನಿಗೆ ಅರ್ಪಣೆ ಮಾಡತಕ್ಕಂತಹ ಉದ್ದೇಶದ ಹಿನ್ನೆಲೆ ಏನಂತೂ ಗೊತ್ತಾಯಿತು. ನಮಗೆಲ್ಲರು ತುಂಬ ಬುದ್ಧಿವಂತರು ಉಂಟು. ನಾವು ಫಲವನ್ನು ಕರ್ಮವನ್ನು ಮಾಡೋಣ, ಎಲ್ಲ ಸರಿಯಾಗಿ ಮಾಡೋಣ, ದೇವರನ್ನು ಒಪ್ಪೋದು ಬೇಡ. ಇವತ್ತು ಆ ಗುಂಪಿನ ಜನ ಭಾರಿ ಜಂಟಮನ್ ಅನ್ಸ್ಕೊಂಡವ್ರು ಇದ್ದಾರೆ. ನಾನು ದೇವ್ರು ನಂಬೋದಿಲ್ಲ, ದೇವರು ನಂಬೋದಿಲ್ಲ, ಬೇಕಾಷ್ಟು ಸಂಪಾದನೆ ಮಾಡ್ತೇವೆ, ಪ್ರಾಮಾಣಿಕರಾಗಿರ್ತೇವೆ, ಯಾರ್ಯಾರಿಗೂ ಮೋಸ ಮಾಡೋದಿಲ್ಲ. ಆದರೆ ಕೃಷ್ಣಾರ್ಪಣೆ ಕೃಷ್ಣಾರ್ಪಣೆ ಸುಳ್ಳು ಅನ್ನೋದಿಲ್ಲ ನಾವು. ಅದನ್ನು ಒಳ್ಳೆಯವರಾಗಿರ್ತೇವೆ, ಇದು ಒಳ್ಳೆತನ ಅಲ್ವೇ ಇದು ಒಂದು ಅಂತ ಕೆಲವೇಕರ ವಾದ ಇದು. ಒಂದು ತುಂಬ ನೋಡಕ್ಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಭಾರಿ ಸ್ವಾರ್ಥಿ ಕಂಡ ಕಾಣುತ್ತೆ ಅವನು. ಯಾಕೆಂದ್ರೆ ದೇವರನ್ನು ನಂಬೋದಿಲ್ಲ, ದೇವರಿಗೆ ಕೊಡೋದು ಇಲ್ಲ, ಸುಮ್ಮನೆ ಆ ಕೆಲಸ ಮಾಡ್ಕೊತ ಹೋಗ್ತಿರ್ತಾನೆ. ಭಾರಿ ಒಳ್ಳೆಯವನು ಅಂತ ಕೇಳಿದ್ರೆ ತಪ್ಪಿದು. ಒಂದು ಕರ್ಮಾಚರಣೆ ಮಾಡೋದು ಎಷ್ಟು ಶ್ರೇಷ್ಠನೋ, ಕರ್ಮಾಚರಣೆ ಮಾಡೋದು ಎಷ್ಟು ಶ್ರೇಷ್ಠನೋ, ಫಲ ಕೆಡದೆ ಇರೋದು ಎಷ್ಟು ಶ್ರೇಷ್ಠನೋ, ಬೇರಲ್ಲಿ ಒಪ್ಪಿಸಬೇಕಾದ್ದು ಕೂಡ ಅದರಷ್ಟೇ ಮುಖ್ಯವಾದ ಒಂದು ಅಂಗ, ಅದನ್ನ ಬೆಳ್ಳಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡ್ತಾನೆ. ಇದನ್ನು ನಾವು ತುಂಬ ಹೆಚ್ಚು ಹೇಳೋದಕ್ಕೆ ವೇಳೆ ಇಲ್ಲ, ದೃಷ್ಟಾಂತ ಕೊಟ್ಟರೆ ನಮಗೆ ಗೊತ್ತಾಗುತ್ತೆ. ಪರೀಕ್ಷಾ ಹಾಲಲ್ಲಿ ವಿದ್ಯಾರ್ಥಿ ಚೆನ್ನಾಗಿ ಬರೀಬೇಕು, ಅವನು ಚೆನ್ನಾಗಿ ಬರೀಬೇಕು, ಅದನ್ನ ಕೊಟ್ಟು ವಾಪಸ್ ಹೋಗ್ಬೇಕು ಅಷ್ಟೇ ಹೊರತು ಬೇರೆ ದಾರಿ ಇಲ್ಲ. ಅದು ತುಂಬ ಜನ ಏನು ಮಾಡಿಬಿಡ್ತಾರೆ, ಚೆನ್ನಾಗ್ ಬರೀ ಅಂತ ತಂದೆ ತಾಯಿ ತುಂಬ ಸತ್ತು ಹೇಳಿರ್ತಾರೆ. ನೋಡಯ್ಯ ಚೆನ್ನಾಗ್ ಬರೀ ಓದಿದ್ದೀಯಲ್ಲ ಚೆನ್ನಾಗ್ ಬರೀ ಅಂತೇಳಿ ಹೋಗಿ ಬರೆದು ಬಿಡ್ತಾರೆ. ಎಲ್ಲದಕ್ಕೂ ಬರೆದು ಬಿಡ್ತಾರೆ, ಒಂದು ಕೂಡ ಬಿಟ್ಟಿದೆ, ನೂರಕ್ಕೆ ನೂರೇ ಗ್ಯಾರಂಟಿ. ತುಂಬ ಖುಷಿ ಆಗುತ್ತೆ ಅವನು, ಅಬ್ಬಾ ಎಷ್ಟು ಚೆನ್ನಾಗ್ ಬರೆದಿದ್ದೇನೆ, ನಮ್ಮಪ್ಪ ಸುಮ್ಮನೆ ಬರೀ 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 ಅಂತ ಅನ್ಕೋತಾನೆ, ತಾಯಿ ಬರೀ ಬರೀ ಅಂತ ಸುಮ್ಮನೆ ಹೊಡ್ಕೋತಾಳೆ, ನಾನು ಹೋಗಿ ತೋರಿಸಿಬಿಡ್ತೇನೆ ಎಷ್ಟು ಚೆನ್ನಾಗ್ ಬರೆದೆ ನೋಡಿಬಿಡ್ಲಿ ಅವನು, ಮತ್ತೆ ಮನೆಗೆ ಆನ್ಸರ್ ಬುಕ್ ಓದ್ಬಿಡದೆ ಹೋಗ್ಬೇಕಾದ್ರೆ ಹ್ಯಾ ಬರೆದಿಯಲ್ಲ ಅಂತ ಕೇಳ್ತಾರೆ. ಅಮ್ಮ ನಾನು ಗೊತ್ತಿತ್ತು ಕೇಳ್ತೀಯ ಅಂತ ಹೇಳಿ, ಅಪ್ಪ ನನಗೆ ಗೊತ್ತಿತ್ತು ಸರ್ ನೀವು ಕೇಳ್ತಿರಿದ್ದು ಗೊತ್ತಿತ್ತು, ನೋಡಿ ಆನ್ಸರ್ ಪೇಪರ್ ಹೇಗೆ ತಂದಿದ್ದೀನಿ ತೋರಿಸಿಬಿಡ್ತಾರೆ. ಅವ್ರು ಹಣೆ ಹಣೆ ಹೊಡ್ಕೋತಾರೆ ಪಾಪ, ಯಾಕೆ ಯಾಕೆ ಅಂತ ಕೇಳ್ತಾರೆ. ಸೆಪ್ಟೆಂಬರ್ ಗ್ಯಾರಂಟಿ, ನೀನೀಗ ಉಪಯೋಗ ಇಲ್ಲ, ಈಗ ಸಬ್ಮಿಟ್ಟೇ ಮಾಡಿಲ್ವಲ್ಲ, ಹೇಗೆ ಪಾಸ್ ಆಗ್ತೀನಿ ನೀನೀಗ, ಸಬ್ಮಿಟ್ಟೇ ಮಾಡಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ವಿದ್ಯಾರ್ಥಿ ಬರೆಯೋದು ಎಷ್ಟು ಮುಖ್ಯನೋ, ಸಬ್ಮಿಟ್ ಮಾಡೋದು ಅಷ್ಟೇ ಮುಖ್ಯವಾದದ್ದು. ಅದು ಒಂದು ಪೂರ್ತಿ ಬರೆದೇ ಹೋದ್ರೂ ಪರವಾಗಿಲ್ಲ, ಪೂರ್ತಿ ಸಬ್ಮಿಟ್ ಮಾಡ್ಬೇಕು. ಈ ಮಧ್ಯೆ ಅರ್ಧಂಬರ್ಧ ಬರ ಸಬ್ಮಿಟ್ ಮಾಡಿದ್ರೆ ಪಾಸ್ ಆಗಿಬಿಡ್ತಾನೆ, ಅದು ಪೂರ್ತಿ ಬರೆದು ಮನೆ ತಂದ್ರೆ ಏನೂ ಆಗೋದೇ ಇಲ್ಲ. ಆದ್ದರಿಂದ ನಾನು ಅರ್ಪಣೆ ಮಾಡೋದನ್ನು ಬಿಟ್ಟುಬಿಟ್ರೆ ನಾ ಮಾಡಿದ್ದೆಲ್ಲ ಶ್ರಮಯೇವಹಿ ಕೇವಲಂ. ಇಡೀ ವರ್ಷ ಓದಿದ್ದು, ಟ್ಯೂಷನ್ಗೆ ಹೋಗಿದ್ದು, ಬರೆದಿದ್ದು ಎಲ್ಲ ಎಲ್ಲ ಹಾಳಾಗಿ ಹೋಗಿಬಿಡುತ್ತೆ, ಅದನ್ನು ಅರ್ಪಣೆ ಮಾಡಬೇಕು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅರ್ಪಣೆಯ ಕಾನ್ಸೆಪ್ಟ್ ಫಾಲೋ ಮಾಡ್ತಾ ಇದ್ದೆ ನಿತ್ಯ ಜೀವನದೊಳಗೆ. ಶಾಸ್ತ್ರಕ್ಕೆ ಬಂದ ಕೈಕೊಟ್ಬಿಡ್ತೇನೆ, ವಿದ್ಯಾರ್ಥಿಗೆ ಅರ್ಥ ಆಗುತ್ತೆ, ಅಲ್ಲಿ ಸುಖವಾಗಿ ಅರ್ಥ ಆಗುತ್ತೆ, ನೀವು ಬರೆಯೋದನ್ನು ಕೊಟ್ಟು ಬರಲೇಬೇಕು, ಎಲ್ಲರಿಗೂ ಗೊತ್ತಾಗುತ್ತೆ. ಕೆಲಸ ಮಾಡಿದ್ರೆ ಒಪ್ಪಿಸಬೇಕು, ಪ್ರತಿಯೊಂದು ಕಡೆ ನಮಗೆ ಅರ್ಥವಾಗುತ್ತೆ. ಶಾಸ್ತ್ರಕ್ಕೆ ಬಂದಾಗ ಮಾತ್ರ ಸುಳ್ಳು ಸುಳ್ಳು ಅಂತ ಏನೋ ಮಾತಾಡಿಬಿಡ್ತೇವೆ ಅಷ್ಟೇ. ಇವತ್ತು ಪರೀಕ್ಷಾ ದೃಷ್ಟಾಂತ ಇದೆಯಲ್ಲ, ನಮ್ಮ ಸಾಧನೆಗೆ ಅತಿ ಮುಖ್ಯವಾದಂಥ ನೂರಾರು ಸಮಸ್ಯೆಗಳನ್ನು ಪರೀಕ್ಷೆ ಎಕ್ಸಾಂಪಲ್ ಸಾಲ ಮಾಡ್ತಾ ಹೋಗುತ್ತೆ. ಅದು ಫ್ರೇಮ್ ಆಗಿರೋದೇ ಭಗವಂತನ ಒಂದು ಸಂವಿಧಾನದ ಮೇಲೆ ಹೊರತು ಬೇರೆದ್ರಿಂದ ಅಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಏನನ್ನೇ ಮಾಡಲಿ ಕೆಲವು ಬುದ್ಧಿವಂತರು ಸ್ವಲ್ಪ ಸಬ್ಮಿಟ್ ಮಾಡಿ ಸ್ವಲ್ಪ ಬಿಟ್ಟುಬಿಟ್ರೆ, ತೀರ್ಥ ತಗೊಂಡ ಕೃಷ್ಣಾರ್ಪಣ ಅಂದ, ಊಟ ಮಾಡ್ದ ಕೃಷ್ಣಾರ್ಪಣ ಅಂದ, ಕ್ಲಬ್ಗೆ ಹೋದ, ಇವೆಲ್ಲ ಬೇಡ. ಇದು ನಮ್ಮ ಅಕೌಂಟ್, ಪರ್ಸನಲ್ ಅಕೌಂಟ್ ಬೇರೆ, ಆ ಅಕೌಂಟ್ ಎರಡು ಅಕೌಂಟ್ ಮಾಡಿಬಿಟ್ರೆ ಅದಿಲ್ಲೇ ಇಲ್ಲ. ಕೆಲಸ ವಿದ್ಯಾರ್ಥಿ ಮಾಡಬಾರ್ದನ್ನು ಮಾಡಿಬಿಡ್ತೇವೆ, ಸಬ್ಮಿಟ್ ಯಾಕೆ ಮಾಡ್ಬೇಕಾದ್ರೆ ಮಾಡಬಾರ್ದು ಅಂತ ಕೆಲವರು ವಾದ. ಇದು ಪರೀಕ್ಷೆ ಎಕ್ಸಾಂಪಲ್ಲೇ, ಅವ್ನು 20 ಪುಟ ಆನ್ಸರ್ ಬುಕ್ ಕೊಡ್ತೇನೆ ಅಂತ ಹೇಳಿ ಪುಸ್ತಕ ಕೊಟ್ಟಿರ್ತಾನೆ, ಇವನು ಬರೀತಾನೆ ತಪ್ಪು ಬರೆದು ಬಿಡ್ತಾನೆ. ಏನು ಮಾಡ್ಬೇಕು ಇವನು, ತಪ್ಪಾಯ್ತು ಅಂತೇಳಿ ಆ ಸೀಟ್ ಹರ್ಕೊಂಡು ಮನೆಗೆ ಹೋಗಬಾರ್ದು, ಆ ಸೀಟ್ ಹರ್ಕೊಂಡು ಮನೆಗೆ ಹೋಗಬಾರ್ದು, ಅಲ್ಲೇ ಬಿಡಬೇಕು ಅದನ್ನು, ಅಲ್ಲೇ ಬಿಡಬೇಕು, ಸ್ಟ್ರೈಕ್ ಆಫ್ ಮಾಡಿಬಿಡಬೇಕು, ಸರಿ ಆನ್ಸರ್ ಬರೀಬೇಕು. ಇಲ್ದವ್ರು ಮೊದಲು ಪೇಪರ್ ಕೌಂಟ್ ಮಾಡ್ತಾನೆ, 20 ಪೇಪರ್ 2 ಪೇಪರ್ ಮಿಸ್ ಆಗಿಬಿಟ್ರೆ ಶಾಸ್ತ್ರ ಪ್ರಕಾರ ರೂಲ್ಸ್ ಪ್ರಕಾರ ವ್ಯಾಲ್ಯೂ ಮಾಡಬಾರ್ದು. ಅದನ್ನು ಟ್ಯಾಂಪರಿಂಗ್ ಆಫ್ ದಿ ಆನ್ಸರ್ ಸ್ಕ್ರಿಪ್ಟ್ ಅಂತ ಬರೆದು ಕಳಿಸಿಬಿಟ್ರೆ ಮುಗಿದೋಯ್ತು ಅಷ್ಟೆ. ಅವ್ನು ಗ್ಯಾರಂಟಿ ಫೇಲ್ ಆಗ್ತಾನೆ, ಮತ್ತು ಬೇರೆ ಮಾತೇ ಇಲ್ಲ. ಆ ಸೀಟ್ ಹರ್ಕೊಂಡು ಹೋಗಿದ್ದಾನೆ, ದೊಡ್ಡ ಅಪರಾಧ ಅದು ಒಂದು. ಆದ್ದರಿಂದ ನಾವು ಏನೇ ಮಾಡಿರಲಿ, ಒಳಿತೋ ಕೆಟ್ಟದ್ದು, ದೇವ್ರಿಗೆ ಅರ್ಪಣೆ ಮಾಡೇ ಬಿಡಬೇಕು. ಅದನ್ನು ಇಲ್ಲಿ ಒಂದು ಮೋಸ ಹೋಗ್ತೇವೆ ನಾವು. ತುಂಬಾ ಜನ ಓ ಹಾಗಿದ್ರೆ ಒಳ್ಳೆ ಐಡಿಯಾ ಬಂತಲ್ಲ. ಈಗ ಎಲ್ಲ ಕೃಷ್ಣಾರ್ಪಣ ಹಾಗಿದ್ರೆ, ಎಲ್ಲ ಕೃಷ್ಣಾರ್ಪಣ, ತುಳಸಿ ತಗೊಂಡ ಕೃಷ್ಣಾರ್ಪಣ, ಈರುಳ್ಳಿ ತಿದ್ದ ಅದು ಕೃಷ್ಣಾರ್ಪಣೆ, ಬದನೆಕಾಯಿ ಕೃಷ್ಣಾರ್ಪಣೆ, ಇನ್ನೊಂದು ಎಕ್ಸ್ಟ್ರಿಬಿಟಿ ಶುರುವಾಯ್ತು. ಇದಕ್ಕೇನು ಮಾಡ್ಬೇಕೀಗ? ನಮ್ಮಲ್ಲಿ ಇದ್ದಾರೆ ಇವತ್ತಿಗೂ ಫಾಲೋ ಮಾಡ್ತಿದ್ದಾರೆ ಜನಗಳು. ಎಷ್ಟೋ ಜನ ನೋಡಿದ್ದೆ ನಾನೀಗ, ಎಷ್ಟೋ ಜನ ಹರಿದಾಸರುಗಳು ಅಂತಿದ್ದಾರಲ್ಲ ಭಜನೆ ಮಾಡೋರು, ಅದು ಎರಡು ಗುಂಪು. ಒಳ್ಳೆಯವ್ರ ಒಂದು ಗುಂಪಿದೆ, ಕೆಟ್ಟವ್ರದ್ದು ಒಂದು ಗುಂಪಿದೆ. ಒಳ್ಳೆಯವರು ಪಾಪ ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ, ಕೆಟ್ಟವ್ರು ಏನು ಮಾಡ್ತಾರೆ ಗೊತ್ತಾ? ಬೆಳಿಗ್ಗೆ ತಷ್ಟ ಬೆಡ್ ಕಾಫಿನೇ ಶುರು ಅವರು. ಕೇಳಿಬಿಟ್ರೆ ಎಲ್ಲ ಭಗವಂತನ ಇಚ್ಛಾ ಅಂತ ಹೇಳಿಬಿಡ್ತಾರೆ. ದೇವ್ರನ್ನ ಅವರಷ್ಟು ದುರುಪಯೋಗ ಯಾರು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಏನ್ರಿ ಹಾಗೆ ಮಾಡಿ ಸುಳ್ಳು ಹೇಳ್ತಿರಲ್ಲ, ಆ ಭಗವಂತ ಆಡಿಸಿಬಿಟ್ಟ ನನ್ನ ಬಾಯಲ್ಲಿ, ನಾನೇನು ಮಾಡಲಿ? ಅವನು ಕೇಳ್ಕೊಡ್ರಿ, ನಾನು ಕೇಳಬೇಡಿ. ನೀವೀಗ ಇಂಥ ಏಕಾದಶಿ ಫಸ್ಟ್ ಕ್ಲಾಸ್ ಇಂತ ಕೂತಿರ್ತಾರೆ, ಕೇಳಿದ್ರೆ ಎಲ್ಲ ದೇವ್ರ ಮನಸ್ಸು ಬಂದಿಲ್ಲ, ನಾವೇನು ಮಾಡ್ಲಿಕ್ಕಾಗುತ್ತೆ ಇದಕ್ಕೆ? ನಾವು ಸ್ವತಂತ್ರರಲ್ಲ, ದೇವರು ಸ್ವತಂತ್ರ. ಅವ್ರ ಮಾತು ಕೇಳಿಬಿಟ್ಟು ಎಲ್ಲರೂ ಕುಡಿಬೇಕು ತಿನ್ಬೇಕು ಅಂತ ಉಪದೇಶ ಮಾಡಿಬಿಡ್ತಾರೆ, ಪಾಪ ಎಲ್ಲರೂ ದಾರಿ ತಪ್ಪಿಸಿಬಿಡ್ತಾರೆ. ಅಂದ್ರೆ ಸಿದ್ಧಾಂತ ಅಪಾರ್ಥ ಮಾಡ್ಕೊಂಡವ್ರ ಗುಂಪು ಇದು ಒಂದು. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಒಳ್ಳೆಯದನ್ನು ದೇವರಿಗೆ ಅರ್ಪಿಸಬೇಕು, ಕೆಟ್ಟದ್ದನ್ನು ಅರ್ಪಿಸಬೇಕು. ಹುಷಾರು ವಿದ್ಯಾರ್ಥಿ ಬರೀತಾನೆ, ಸರಿಯಾಗಿ ಬರೆದಿದ್ದನ್ನು ಒಪ್ಪಿಸಬೇಕು, ತಪ್ಪ ಬರೆದಿದ್ದನ್ನು ಒಪ್ಪಿಸಬೇಕು. ಆದರೆ ತಪ್ಪಾಗಿ ಬರೆದಿದ್ದನ್ನು ಹೊಡೆದಾಕೆ ಅರ್ಪಿಸಬೇಕು, ಹೊರತು ಹಾಗೆ ಅರ್ಪಿಸಬಾರದು ಅಂತ ಹೇಳ್ತಾರೆ. ಸ್ಟ್ರೈಕ್ ಆಫ್ ಮಾಡಿಬಿಡ್ಬೇಕು ಅದನ್ನು, ಅವಾಗ ಅದು ವ್ಯಾಲ್ಯೂ ಮಾಡೋದಿಲ್ಲ, ವ್ಯಾಲ್ಯೂ ಮಾಡೋದಿಲ್ಲ, ಇವನು ಕರ್ಕೊಂಡೋದ ಅಂತ ಬಯೋದೇ ಇಲ್ಲ. ಅದು ಹೊಡೆದಾಕೋದು ಅಂದ್ರೆ ಏನಾಗ? ಪಶ್ಚಾತ್ತಾಪಪಟ್ಟು ಪ್ರಾಯಶ್ಚಿತ್ತ ಮಾಡ್ಕೋತಾನಲ್ಲ, ಅದನ್ನು ಹೊಡೆದಾಕೋದು ಅಂತ ಅರ್ಥ. ಪಶ್ಚಾತ್ತಾಪಪಟ್ಟು ಪ್ರಾಯಶ್ಚಿತ್ತ ಮಾಡ್ಕೊಂಡ್ಬಿಡ್ತಾನಲ್ಲ, ಅದನ್ನು ಅರ್ಪಣೆ ಮಾಡಬೇಕೆ ಹೊರತು ಬರೀ ಕೃಷ್ಣಾರ್ಪಣ ಅಂತ ಹೇಳಿ ಈರುಳ್ಳಿ ಬೆಳ್ಳಿ ತಿಂದು ಅರ್ಪಣೆ ಮಾಡಿದೇನೆ, ತಿಂದುಬಿಟ್ಟೆ, ಭಾರಿ ತಪ್ಪಾಯ್ತು ಅಂತ ಹೇಳಿ ಹೋಮಾದಿಗಳನ್ನ ಮಾಡಿಕೊಂಡು ಇನ್ನು ಮೇಲೆ ತಿನ್ನೋದಿಲ್ಲ. ಮತ್ತೆ ಮರುದಿವಸ ಮತ್ತೆ ಶುರು ಮಾಡಿಬಿಡದೆ, ಹೋಮ ಮಾಡೋದು ಮತ್ತೆ ಶುರು ಮಾಡೋದು ಮರುದಿವಸ, ನಿನ್ನ ಹೋಮ ಆಯ್ತಲ್ಲ ಬಿಡ್ರಿ ಅಂತ ಹೇಳಿಬಿಟ್ಟು. ಇನ್ನು ಪುಣ್ಯ ಕೀರ್ ಪದ್ಧತಿ ಬಂದಿಲ್ಲ, ಇವರಿಗೂ ಈರುಳ್ಳಿ ತಿಂದಿದ್ದೆಲ್ಲ ಪಾಪ ಹೋಗಲಿ ಅಂತ ಮಾಡೋದಲ್ಲ, ಮುಂದೆ ತಿನ್ನೋ ಪಾಪನೂ ಹೋಗಲಿ ಅಂತ ಅವತ್ತೇ ಮಾಡಿಬಿಡೋದು, ಮರುದಿವಸ ತಿನ್ನೋದು. ಅದೆಲ್ಲ ಶಾಸ್ತ್ರ ಒಪ್ಪೋದೇ ಇಲ್ಲ. ಯಾವುದೇ ಪ್ರಾಯಶ್ಚಿತ್ತ ಬೇಸಿಕ್ ರಿಕ್ವೈರ್ಮೆಂಟ್ ಏನು ಗೊತ್ತೇನು? ಪಶ್ಚಾತ್ತಾಪ ಪಡೋದು. ಪಶ್ಚಾತ್ತಾಪ ಇಲ್ಲದೆ ಹೋದರೆ ನೀವು ಕೋಟಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಪ್ರಯೋಜನ ಇದೆ. ಪಶ್ಚಾತ್ತಾಪದ ಅರ್ಥ ಏನು ಗೊತ್ತಾ? ಅಯ್ಯೋ ಮಾಡಿಬಿಟ್ನಲ್ಲ, ಇನ್ನು ನಾನು ಮಾಡೋದಿಲ್ಲ ಅನ್ಕೋತಾನಲ್ಲ, ಅದಕ್ಕೆ ಪಶ್ಚಾತ್ತಾಪ ಅಂತ ಕರೆಯೋದು. ಮಾಡಿ ಮತ್ತೆ ಮಾಡಿದ್ರೆ ಪಶ್ಚಾತ್ತಾಪನೇ ಅಲ್ಲದು, ಅದು ಆತ್ಮ ವಂಚನೆ ಆಗುತ್ತಾ, ಆದ್ದರಿಂದ ಉಪಯೋಗಕ್ಕೆ ಬರೋದಿಲ್ಲ. ಈ ದೃಷ್ಟಿಯಿಂದ ಈ ಶ್ಲೋಕ ಹೇಳ್ತಕ್ಕಂಥ ಅರ್ಥ ತುಂಬ ದೊಡ್ಡದು. ಆದ್ದರಿಂದ ನಾವು ದೇವರಲ್ಲಿ ಅಷ್ಟು ಭರವಸೆಯಿಂದ ಇರಬೇಕು. ಮತ್ತು ಭಗವಂತ ತಾನು ಫಲ ಕೊಡ್ತಾನೆ ಹೊರತು ನಾವು ಮಾತ್ರ ಕೇಳಿ ತಗೊಳ್ಬಾರದು. ಗುರು ಹುಂಸಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಅದನ್ನೇ ಶಾಸ್ತ್ರಕಾರ ಹೇಳ್ತಾರೆ, ದೇವರು ಕೊಟ್ಟಿದ್ದಾರೆ ತಾನೇ ಕೊಟ್ಟಿದ್ದಾನೆ. ದೇವರು ಕೊಡಬೇಕಾದ್ರೆ ಕೆಟ್ಟದ್ದು ಕೊಡೋದಿಲ್ಲ, ಆದ್ದರಿಂದ ನಾವು ಕೊಡ್ತಾನಲ್ಲ, ಎಷ್ಟು ಬೇಕಾದ್ರೂ ಎಂಜಾಯ್ ಮಾಡಿ ತಪ್ಪಲ್ಲ. ಕೇಳಿ ಮಾತ್ರ ದೇವರನ್ನು ತಗೊಳ್ಬಾರ್ದು, ಕೇಳಿ ಮಾತ್ರ ತಗೊಳ್ಬಾರದು, ಕೊಟ್ಟಿದ್ದನ್ನು ತಗೊಳ್ಳೇಬೇಕು. ಈಶಾವಾಸ ಉಪನಿಷತ್ ಹೇಳುತ್ತೆ, ತೇನ ತಕ್ತೇನ ಹುಂಜೀತಾಹ ಮಾ ಗೃಧಃ ತಸ್ಯ ಸ್ವಿದ್ಧನಂ. ಮಧ್ವಾಚಾರ ಅರ್ಥ ಬರೀತಾರೆ ಅದಕ್ಕೆ. ತೇನ ತಕ್ತೇನ ಅಂದರೆ ತೇನ ದತ್ತೇನ, ಭಗವಂತ ಏನು ಕೊಡ್ತಾನಲ್ಲ ಅದರಿಂದ ಸುಖವಾಗಿ ಬದುಕಬೇಕೆ ಹೊರತು ನಾವಾಗಿ ಕೇಳಿ ತಗೊಳ್ಬಾರದು ಅಂತ ಅದಕ್ಕೆ ಅರ್ಥ. ಅಥವಾ ನಾವಾಗಿ ದೇವರನ್ನು ಕೇಳಬಾರದು. ನಮ್ಮ ಜನ ಬುದ್ಧಿವಂತರು ದೇವರನ್ನು ಕೇಳೋದು, ಇನ್ನೊಬ್ಬರು ಕೇಳಿಬಿಟ್ರೆ ಬೇರೆಯವ್ರನ್ನ ಹೋಗಿ ಕೇಳಿಬಿಟ್ರೆ. ಅಥವಾ ನಾಣ್ಯಂ ಪ್ರಯಾಚಯೇತ್ ಆಚಾರ್ಯರ ಭಾಷ್ಯ, ಯಾರನ್ನೂ ಕೇಳಬಾರದು. ಇದನ್ನು ಪುರಂದರದಾಸ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಒಡೆಯನಿಗೆ ಎನ್ನೊಡಲ ತೋರುವೆ, ಇನ್ನೊಬ್ಬರು ಒಂದು ಕೈ ಚಾಚೋದಿಲ್ಲ ಅಂತ ಹೇಳ್ತಾರೆ. ಮಗು ಹಸಿವಾದರೆ ತನ್ನ ತಾಯಿನ ಕೇಳಬೇಕೆ ಹೊರತು ತನ್ನ ತಾಯಿನ ಕೇಳಿದರೆ ಮಗು ಹಸಿವಾಗಿದೆ ಅಂತ ಹೇಳಿ ವರದಿ ಒಪ್ಪಿಸ್ತಾ ಇಲ್ಲಕ್ಕೆ ಅಷ್ಟೇ, ಇನ್ನೊಬ್ಬರನ್ನು ಕೇಳಿಬಿಟ್ಟು ಭಿಕ್ಷೆ ಬೇಡದಾಗ ಲೆಕ್ಕ. ಅದನ್ನು ಕೇಳೋ ಕ್ರಿಯೆ ಎಷ್ಟು ವ್ಯತ್ಯಾಸ ಕೊಡುತ್ತೀಗ? ಅದನ್ನು ಕೇಳಿ ದೇವರನ್ನು ಕೇಳ್ತೇನೆ ಹೊರತು ಇನ್ನೊಬ್ಬರನ್ನು ಕೇಳೋದಿಲ್ಲ. ಅಥವಾ ದೇವರನ್ನು ಕೇಳುತ್ತೀಯ, ಕೊಡದವ್ರು ಏನು ಮಾಡ್ತೀಯ? ಅದು ಎರಡು ಉತ್ತರ, ದೇವರು ಕೊಡೋದಿಲ್ಲ ಅನ್ನೋದಿಲ್ಲ, ಕೊಟ್ಟೇ ಕೊಡ್ತಾನಾದ್ದರಿಂದ ಯೋಗಕ್ಷೇಮಂ ಮಹಾಮ್ಯಹಂ, ಆದ್ದರಿಂದ ಇಲ್ಲ ಅಂತ ಹೇಳೋದೇ ಇಲ್ಲ. ಅಕಸ್ಮಾತ್ ಇಲ್ಲ ಅಂದ್ರೆ ಏನು ಮಾಡ್ತೀರಿ? ಯೋಚನೆ ಮಾಡೋದಿಲ್ಲ. ಅನ್ಯರಿಂದಲೇ ಸುಖವಾಯಿತೆಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ ಹೇಳ್ತಾರೆ. ಇನ್ನೊಬ್ಬರನ್ನು ಕೇಳಿ ಕೆಲಸ ಮಾಡಿಸ್ಕೊಳ್ಳೋದಕ್ಕಿಂತ ದೇವರನ್ನು ಕೇಳಿ ಆಗದೆ ಹೋದ್ರೂ ಪರವಾಗಿಲ್ಲ, ಒಳ್ಳೆಯವ್ರನ್ನ ಕೇಳಿದೆ ಅಂತಾಯ್ತಲ್ಲ ಅಷ್ಟು ಸಾಕು ನಮಗೆ. ಇವತ್ತು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗದವರೂ ಪರವಾಗಿಲ್ಲ ಅಂಥೇಳಿ ಯಾವುದೋ ಒಂದು ರೌಡಿಗಳ ಗುಂಪಿಗೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಭಾವನೆ ನಮಗೆ ಬಂದರೆ ನಿಜವಾದ ಅರ್ಥದಲ್ಲಿ ದೇವ್ರ ಬಗ್ಗೆ ಯಾವ ಭಾವನೆ ಇರಬೇಕು ಅದನ್ನೇ ದಾಸರಾಯರು ಇಟ್ಟಂಗೆ ಇರುವೇನು ಹರಿಯೇ ಎನ್ನ ದೊರೆಯೇ. ಒಂದೇ ಮಾತು ಸಾಕು, ಮುಂದೆ ಹಿಂದೊಂದು ನೋಡ್ಲಿಕ್ಕೆ ಹೋಗ್ಬಿಡಿ. ಒಂದು ಮಾತು ಸಾಕು ನಮಗೆ ಸುಭಾಷಿತ ಅದವತ್ತು, ದೇವರು ಹೇಗಿಟ್ಟಿರ್ತಾನೋ ಹಾಗಿಡೋದು. ಒಂದು ಕಾಲಕ್ಕೆ ಆನೆ ಕುದುರೆ ಮೆರೆಸ್ತಾನೆ ಅಂತ ಪರಮಾತ್ಮ, ಒಂದು ಕಾಲಕ್ಕೆ ಉಪತ್ರ ಊಟ ಗತಿಲ್ದ ಮಾಡಿಬಿಡ್ತಾನೆ. ಅವಾಗ ಉಬ್ಬಾರ್ದು ಇವಾಗ ಕೂಗಬಾರ್ದು. ನೀನು ಒಳ್ಳೆ ಮೆರೆಸಿದ್ರೆ ಅದು ಸಂತೋಷ, ಇಲ್ದ ಹೋದ್ರೆ ಅದೂ ಇಲ್ಲ. ರಾಘವೇಂದ್ರ ಸ್ವಾಮಿ ಹಾಗೆ ಮಾಡಿದನಲ್ಲ ಪರಮಾತ್ಮ, ಮೂರ್ನಾಲ್ಕು ವರ್ಷಗಳ ಕಾಲ ವಾರಕ್ಕೆ 90 ಊಟ, ಆಮೇಲೆ ನೋಡಿದ್ರೆ ಪೂಜ್ಯಾಯ ರಾಘವೇಂದ್ರಾಯ ಭಜತಾಂ ಕಲ್ಪವೃಕ್ಷಾಯ ರವತಾಂ ಕಾಮಧೇನವೇ. ಎಂಥ ಅತಿರೇಕಗಳಿದು. ಅಲ್ಲಿ ನೋಡಿದ್ರೆ ಅವ್ರ ಹೊಟ್ಟೆ ಹಿಟ್ಟಿಲ್ಲ, ಮಗು ಅಳುತ್ತಾ ಇದ್ರೆ ಕುಡಿಸಕ್ಕೆ ಹಾಲಿಲ್ಲ, ಅಂಥ ದಾರಿದ್ರ್ಯ ಮೂರ್ನಾಲ್ಕು ವರ್ಷಗಳ ಕಾಲ. ಈಗ ಅವ್ರ ಹೆಸರು ಹೇಳಿದವರು ಕೋಟ್ಯಾಧೀಶನ ಆಗಿಬಿಡ್ತಾನೆ, ಅಂಥ ಕಾಲ ಇದು. ಒಂದು ಎಷ್ಟು ಉಲ್ಟಪಲ್ಟಾಯ್ತು. ಈಗ ರಾಯರು ಆಗಲೂ ಕೂಗ್ಲಿಲ್ಲ, ಈಗ ಹಿಗ್ಗೋದೂ ಇಲ್ಲ. ಏನು ಮಾಡಿದ್ರು? ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ದೇವ್ರು ಹೇಗಿಟ್ಟಿರ್ತಾನೆ ಹಾಗಿರ್ತೇನೆ ಹೊರತು ಅವನ ಅನುಗ್ರಹ ನಮಗೆ ಬೇಕೇ ಹೊರತು ಉಳಿದ್ಯಾವುದು ನಮಗೆ ಬೇಡ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವರನ್ನು ನೋಡೋ ಕ್ರಮ ನಮಗೆ ಗೊತ್ತಾಯಿತು. ಪರಮಾತ್ಮ ಮುಂದುವರಿಸಿಡುತ್ತಾನೆ. ಇಂಥ ರೀತಿ ಕರ್ಮವನ್ನು ಮಾಡಿದ್ರೆ ಏನಪ್ಪ ನಮಗೆ ಬರುತ್ತೆ ಅಂತ ಕೊನೆಯ ಪ್ರಶ್ನೆ. ಆಗ ಭಗವಂತ ಹೇಳ್ತಾನೆ, ಬುದ್ಧವು ಶರಣಮನ್ವಿಚ್ಛ, ನಿನಗೆ ಜ್ಞಾನ ಕೊಡ್ತೇನೆ, ಬುದ್ಧಿ ಕೊಡ್ತೇನೆ, ಅದಕ್ಕಿಂತ ಏನು ಬೇಕು ನಿನಗೀಗ? ಅದರಿಂದ ಏನಾಗುತ್ತೆ ಅಂದರೆ, ಕರ್ಮಜಂ ಬುದ್ಧಿಯುಕ್ತಾಹಿ ಫಲಂ ತ್ಯಕ್ತಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತೆ ಅನಾಮಯಂ. ಬೇರೆ ಯಾವುದರಿಂದ ಕೂಡ ಮೋಕ್ಷದ ಆಸೆನ ಪಡ್ಡಕ್ಕಾಗೋದಿಲ್ಲ. ಕೋಟಿ ಕೋಟಿ ಅಶ್ವಮೇಧ ಯಾಗ ಮಾಡಿ ಮೋಕ್ಷ ಆಗೋದಿಲ್ಲ, ಕೋಟಿ ಕೋಟಿ ರಾಜಸ್ವಯಾಗ ಮಾಡಿ ಮೋಕ್ಷ ಆಗೋದಿಲ್ಲ, ಆದರೆ ಜ್ಞಾನ ಸಂಪಾದನೆ ಮಾಡಿ ಮೋಕ್ಷ ಆಗಿಬಿಡುತ್ತೆ. ಆದ್ದರಿಂದ ಜ್ಞಾನದಿಂದನೇ ಮೋಕ್ಷವಾದ್ದರಿಂದ ಜ್ಞಾನ ನಾನು ಕೊಡ್ತೇನೆ ಅರ್ಜುನ ಅಂತ ಹೇಳಿದ. ಕರ್ಮ ಮಾಡುವಂತೆ ಜ್ಞಾನ ಕೊಡ್ತೀನಿ ಅಂದ್ರೆ ಏನರ್ಥ ಅಂದರೆ, ಕರ್ಮ ಮಾಡು, ಫಲ ಕೇಳಬೇಡ, ನನಗರ್ಪಿಸು, ನಾನು ಜ್ಞಾನವನ್ನು ಕೊಡ್ತೇನೆ. ಎಷ್ಟು ಸರಿಯಾದ ಹೊಂದಾಣಿಕೆ ಇದೆ! ಏನಾದ್ರು ಗೊಂದಲ ಇದೆ ಅದರಲ್ಲಿ? ಯಾವ ಗೊಂದಲ ಕೂಡ ಇಲ್ಲ. ನೀನು ಕರ್ಮ ಮಾಡು, ಫಲ ಕೇಳಬೇಡ, ನಾನು ಜ್ಞಾನ ಕೊಡ್ತೇನೆ, ಮೋಕ್ಷ ಕರ್ಕೊಂಡು ಹೋಗ್ತೇನೆ, ಮತ್ತೆ ಯೋಚನೆ ಮಾಡ್ತೀಯ? ಮುದುವಿತಲ್ಲಿ ಇದರಿಂದ ಒಂದು ಅನೇಕ ಪಾಪ ನನಗೆ ಗಟ್ಟಿದೆಯಲ್ಲಿ ಏನು ಮಾಡ್ತೀಯ? ಈಗ ಜ್ಞಾನ ಕೊಟ್ಬಿಡ್ತೀಯ, ತುಂಬ ಪಾಪ ಇದೆ, ಏನು ಮಾಡಬೇಕು ಅದಕ್ಕೆ? ಭಗವಂತ ಹೇಳ್ತಾರೆ, ಯೋಚನೆ ಮಾಡಬೇಡ, ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತೆ. ಯಾವ ಕ್ಷಣಕ್ಕೆ ನಿನಗೆ ಜ್ಞಾನ ಬರುತ್ತಲ್ಲ ಆ ಕ್ಷಣದಲ್ಲಿ ಎಲ್ಲ ಪಾಪಗಳ ರಾಶಿ ಧಗ್ಗನ್ ತುರಿದು ಹೋಗುತ್ತೆ ಅಂತ ಹೇಳ್ತಾನೆ ಭಗವಂತ. ಅದನ್ನೇ ಸಂಚಿತವನ್ನ ಸಂಪೂರ್ಣ ನಾಶ ಮಾಡಿಕೊಳ್ಳುತ್ತಾನೆ ಅಂತ ಶಾಸ್ತ್ರ ಹೇಳಿ. ಇನ್ನು ಮುಂದಿನ ಪಾಪಗಳಿಗೆ ಲೇಪ ಇಲ್ಲವೇ ಇಲ್ಲ, ಮುಂದಿನ ಪಾಪಗಳಿಗೆ ಲೇಪ ಇಲ್ಲೇ ಇಲ್ಲ. ಅರಿಷ್ಟ ಪುಣ್ಯಗಳು ಇಷ್ಟ ಬಂದವರಿಗೆ ಕೊಡ್ಲಕ್ಕೆ ಬರುತ್ತೆ, ಯೋಚನೆ ಇಲ್ಲ. ಇನ್ನೇನು ಮೋಕ್ಷಕೋಲ ಕಡ್ಡಿ ಏನೂ ಇಲ್ಲ. ಅದಕ್ಕೆ ಪದಂ ಗಚ್ಚಂತೆ ಅನಾಮಯಂ, ಯಾವುದೇ ಅಪಾಯವಿಲ್ಲದ ಶಾಶ್ವತವಾದ ಮೋಕ್ಷ ಅನ್ನೋ ಫಲವನ್ನು ಪಡದೇ ಪಡಿತಾನೆ. ಎಷ್ಟೋ ದಿನಕ್ಕೆ ಊರಿಗೆ ಹೋಗ್ತಾರೆ, ಊರಿಗೆ ಭಾರಿ ಚೆನ್ನಾಗಿ, ಊಟಿಗೆ ಹೋಗೊಂಡ್ರಿ ಒಳ್ಳೆ ಬೇಸಿಗೆಲಿ ಭಾರಿ ಚೆನ್ನಾಗಿರುತ್ತೆ, ಇನ್ನೊಂದು ಕಡೆ ಹೋಗೊಂಡ್ರಿ ಫಸ್ಟ್ ಕ್ಲಾಸ ಮಳೆ ಇರುತ್ತೆ, ಮತ್ತೊಂದು ಕಡೆ ಹೋಗಿಬಿಟ್ರೆ ಚಳಿಗಾಲ ತಡ್ಕೊಳ್ಳೋಕ್ಕಿರುತ್ತೆ, ಒಂದು ಕಾರಣ ಹೇಳ್ತಿರ್ತಾರೆ. ಆದರೆ ಎಲ್ಲ ಕಾಲದಲ್ಲೂ ಅತ್ಯಂತ ಹಿತ ಅನ್ನಿಸ್ತಕ್ಕಂಥ ಊರು ಅಂತ ಜಗತ್ತಿನಲ್ಲಿ ಇಲ್ಲ. ಒಂದಲ್ಲ ಒಂದು ಪಾಪ ಎರಡೋ ಇದ್ದೇ ಇರುತ್ತೆ, ಒಂದು ಕಡೆ ಡಿಫೆಕ್ಟ್ ಇದ್ದೇ ಇರುತ್ತೆ. ಇವತ್ತು ಡಿಫೆಕ್ಟ್ನ ಸೂರು ಅಂತ ಎಲ್ಲರೂ ನೋಡಿದ್ದೇರೇನು? ಎಲ್ಲೆಲ್ಲೆಲ್ಲೂ ಎಲ್ಲ ಕಡೆ ಇದ್ದೇ ಇರುತ್ತೆ, ಏನಾದರೂ ಒಂದು ತೊಂದರೆ ತಪ್ಪಿದ್ದಲ್ಲ. ಅದಕ್ಕೆ ಹೇಳ್ತಾರೆ, ಪರಮಾತ್ಮನ ಲೋಕ ಹಾಗೆ ಅಂತ ತಿಳ್ಕೊಂಡ್ಬಿಡಿಬೇಡಿ. ಮತ್ತೆ ಪದಂ ಗಚ್ಚಂತಿ ಅನಾಮಯಂ, ಆಮಯ ಅಂದರೆ ದೋಷ, ಅನಾಮಯ ನಿರ್ದೋಷ. ಭಗವಂತನ ನೆಲೆ ಹೋಗ್ತಾನಲ್ಲ ಅಲ್ಲಿ ದೋಷವೇ ಇಲ್ಲ, ಯಾವ ದೋಷಗಳೂ ಇಲ್ಲ ಅಂತ ಸ್ಥಳ. ಅದು ಒಂದು ಚಳಿನೋ ಬಿಸಿಲೋ ಮಳೆನೋ ಗೊಂದಲನೋ ಏನೇನೂ ಇಲ್ಲ. ಪದಾರ್ಥವು ಕೆಟ್ಟಿರೋದು ಮೋಸ ಮಾಡೋದು ಇಲ್ಲ, ವಯಸ್ಸಾಗೋದು ಇಲ್ಲ, ಬುದ್ಧಾಪ್ಯ ಇಲ್ಲ, ರೋಗ ಇಲ್ಲ, ಒಂದು ರೋಗಗಳಿಲ್ಲ, ಸಾವುಗಳಿಲ್ಲ, ದುಃಖದ ಹೆಸರಿಲ್ಲ. ಆ ಲೋಕದ ಹೆಸರು ಕೇಳೋದೇ ನಿಮಗೆ ಆಶ್ಚರ್ಯ. ಅದೇ ವೈಕುಂಠ ಅಂತ ಅದೇನೆ, ಅಲ್ಲಿ ಹೋಗಬೇಕಾಗಿರೋ ದಾರಿ ಒಂದೇ ಒಂದು, ಜ್ಞಾನೇನೈವ ಪರಂಪದಂ ಅಂತ. ಜ್ಞಾನ ಸಿಗೋದು ಯಾವಾಗ? ಕರ್ಮಾಚರಣೆ ಮಾಡಿ ಫಲ ಬೇಡ ಅಂತ ಹೇಳಿದಾಗ. ಫಲ ಬೇಕೊಂದೇ ಕರ್ಮಾಚರಣೆ ಹೊರತರಿಗೆ ಫಲ ಬೇಡ ಅಂದರೆ ಬರುತ್ತೆ, ಇಲ್ಲದೆ ಹೋದ್ರಿಲ್ಲ. ದೃಷ್ಟಾಂತ ಕೊಟ್ಟಿದೆ, ಇವತ್ತು ಮಾವಿನ ಹೂವನ್ನು ಕಿತ್ತುಬಿಟ್ರೆ ಮಾವಿನ ಹಣ್ಣಿಲ್ಲ, ಹೂವು ಹಾಗೆ ಬಿಟ್ಟರೆ ಹಣ್ಣು ಸಿಗುತ್ತೆ, ಆಮೇಲೆ ಹೂವು ಕಿತ್ಕೊಂಡ್ರೆ ಹಣ್ಣಿಲ್ಲ. ನಾ ಫಲವನ್ನು ಡ್ರಾ ಮಾಡ್ಕೊಂಡ್ಬಿಟ್ರೆ ಜ್ಞಾನ ಚಾನ್ಸಸ್ ಇಲ್ಲ, ಫಲವನ್ನು ಹಾಗೆ ಬಿಟ್ಟರೆ ಆಗ ಜ್ಞಾನ ಕೊಡ್ತಾನೆ ಭಗವಂತ. ಇವತ್ತು ಬ್ಯಾಂಕಿಗೆ ಹೋದ, ಇಟ್ಕೊಂಡ ಮರುದಿವಸ ಎಫ್ ಡಿ ವಾಪಸ್ ತೊಗೊಂಡ್ಬಿಟ್ಟ, ಹೌದು ಇಂಟ್ರೆಸ್ಟ್ ಕೊಡಿ ಅಂತ ಕೇಳಿದರೆ ಒಂದು ದಿವಸಕ್ಕೆ ಇಂಟ್ರೆಸ್ಟ್ ಕೊಟ್ಬಿಡ್ತಾರೆ? ಬೆಳಗ್ಗೆ ಸಾಯಂಕಾಲ ಇಂಟ್ರೆಸ್ಟ್ ಯಾರು ಕೊಡ್ತಾರೆ? ಇಂಟ್ರೆಸ್ಟ್ ಕೊಟ್ಟು ಬಿಡಬೇಕು ಅದನ್ನು, ಅಲ್ಲಿ ಬಿಟ್ಟರೆ ಇಂಟ್ರೆಸ್ಟ್ ಬರುತ್ತೆ ಹೊರತು ತೊಗೊಂಡ್ರೆ ಇಂಟ್ರೆಸ್ಟ್ ಬರೋದಿಲ್ಲ. ಅಲ್ಲೇ ಬಿಡಬೇಕು ಅದನ್ನು, ದೇವರಲ್ಲಿ ಫಲ ಅರ್ಪಿಸಿಬಿಡಬೇಕು, ಡ್ರಾ ಮಾಡ್ಕೋಬಾರ್ದು ಅದನ್ನು. ಇವತ್ತು ಭಗವಂತ ಅದನ್ನು ತೋರಿಸ್ತಾ ಇದ್ದಾನೆ. ಅರ್ಜುನ ಯೋಚನೆ ಮಾಡಬೇಡ, ಕೃಷ್ಣ ಈ ಪ್ರೋಸೆಸ್ ಎಲ್ಲಿವರೆಗೂ ಮಾಡಬೇಕು ಅಂತ ಕೇಳಿದರೆ, ಯದಾತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾಗಂತಾಸಿ ನಿರ್ವೇದಂ ಶ್ರೋತವ್ಯಶ್ಯ ಶ್ರುತಶ್ಯ ಚ. ಜ್ಞಾನ ಬಂದ ಮೇಲೆ ನಿನ್ನ ಸಾಧನೆ ಮುಗೀತು, ಜ್ಞಾನ ಬರೋವರೆಗೂ ನೀನು ಸಾಧನೆ ಮಾಡಬೇಕು. ಆದ್ದರಿಂದ ಜ್ಞಾನ ಬಂದಿದ್ದು ಗುರುತೇನು? ಮೋಹಕಲಿಲಂ ವ್ಯತಿತರಿಷ್ಯತಿ. ಅಜ್ಞಾನ, ಸಂಶಯ, ಮಿಥ್ಯಾಜ್ಞಾನಗಳು ನಮಗೆ ಎಷ್ಟು ಬರಬಾರದು, ಆ ಸ್ಟೇಜ್ ದಾಟಿಬಿಟ್ಟಿವೆ ಅಂದರೆ ಅಲ್ಲಿಗೆ ನಮ್ಮ ಸಾಧನೆ ಮುಗೀತು. ಊಟ ಕೂತಿರ್ತಾರೆ, ಎಷ್ಟೊತ್ತು ಊಟ ಮಾಡಬೇಕು ಅಂತ ಕೇಳಿದರೆ ಅರ್ಧ ಗಂಟೆ ಮಾಡಿ ಮುಕ್ಕಾಲು ಗಂಟೆ ಮಾಡಿ ಹೇಳೋಕ್ಕಾಗತ್ತಾ? ಹೊಟ್ಟೆ ತುಂಬುವವರಿಗೆ ಮಾಡಬೇಕಷ್ಟೇ ಹೊರತು ಅದು ಯಾರಿಗೆ ಗೊತ್ತಾಗಬೇಕು? ಊಟ ಮಾಡಿನ ಗೊತ್ತಾಗಬೇಕು, ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ, ಊಟ ಮಾಡಿನ ಗೊತ್ತಾಗಬೇಕಷ್ಟೆ. ಇವತ್ತು ನಿಮಗೆ ಅಜ್ಞಾನ ಹೋಗಿದಿಲ್ಲ ಅಂತ ಹೇಗೆ ಗೊತ್ತಾಗಬೇಕು? ಮೇಷ್ಟು ಎಷ್ಟೇ ಪಾಠ ಮಾಡಿದರೂ ಕೂಡ ಏನಕ್ಕೆ ಕೇಳ್ತಾನೆ ಕೊನೆಗೆ? ಕ್ಲಿಯರ್ ಆಯ್ತಾ ಡೌಟು? ಡೌಟ್ ಹೋಯ್ತಾ ಅಂತ ಕೇಳ್ತಾರೆ. ಡೌಟ್ ಇದ್ದಿದ್ದು ಹುಡುಗನಿಗೆ ಡೌಟ್ ಅವನಿಗೆ ಹೋಗಬೇಕೀಗ. ಡೌಟ್ ಹೋಗಿದ್ದು ನಮಗೆ ಗೊತ್ತಾಗಬೇಕಾದ್ರೆ ಅವನ ಬಾಯಲ್ಲಿ ಬರಬೇಕು ಆ ಮಾತು. ಆ ದೃಷ್ಟಿಯಿಂದ ಅರ್ಜುನ, ನಿನ್ನ ಬುದ್ಧಿಗೆ ಕವಿದಿರತಕ್ಕಂತಹ ಅಜ್ಞಾನ, ಸಂಶಯ, ಮಿಥ್ಯಾಜ್ಞಾನ ಇವೆಲ್ಲವೂ ಕೂಡ ಹೋಗೋವರೆಗೂ ಸಹ ಈ ಕರ್ಮಾಚರಣೆಯ ರೂಪವಾದ ಯೋಗ ಇದೆಯಲ್ಲ, ಅದನ್ನು ಮಾಡಲೇಬೇಕು ಅಂತ ಭಗವಂತ ಹೇಳಿ. ಆಗೊಂದು ಪ್ರಶ್ನೆ ಬಂದಿತ್ತು, ಅದೇ ಕೊನೆಯ ಮಾತೀಗ ಆ ಭಾಗದೊಳಗೆ. ನಮಗೀಗ ಅಜ್ಞಾನ ಹೋಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ನಮಗೆ ಈಗ ತತ್ವಜ್ಞಾನ ಸಿದ್ಧಿಯಾಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ಅಪರೋಕ್ಷ ಜ್ಞಾನವಾಗಿದೆ ಅಂತ ಹೇಗೆ ಭಾವಿಸೋದು? ಅದಕ್ಕೊಂದೇ ಪದ ಉಪಯೋಗಿಸ್ತಾರೆ, ಸ್ಥಿತಪ್ರಜ್ಞತೆ ಅಂತ ಅರ್ಥ. ಸ್ಥಿತಪ್ರಜ್ಞತೆ ಬಂದಿದೆ ಅಂತ ಹೇಗೆ ಹೇಳಬೇಕು ಅಂತ ಪ್ರಶ್ನೆ. ಅದು ಭಾಗ ಉತ್ತರ ಕೊಡ್ತಾ ಇದ್ದಾನೆ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೋ ಅಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಈ ಶ್ಲೋಕ ಅರ್ಥ ಮಾಡಿಕೊಟ್ರೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ಸೇ ಬರೋದಿಲ್ಲ. ಮೊದಲೇ ಹೇಳಿದ್ದೇನೆ, ಜ್ಞಾನಿಗಳು ಯಾರು ಅಂತ ಗುರುತಿಡಲಿಕ್ಕೂ ಶ್ಲೋಕ ಉಪಯೋಗಕ್ಕೆ ಬರುತ್ತೆ. ನಮಗೆ ಜ್ಞಾನ ಬಂದಿದ್ದಿಲ್ಲ ಅಂತ ನಮ್ಮ ಬಗ್ಗೆ ವಿಮರ್ಶೆ ಮಾಡಿಕೊಳ್ಳೋದಕ್ಕೂ ಶ್ಲೋಕ ಬರುತ್ತೆ. ಇದು ಗೊತ್ತಿಲ್ಲದ ಜನಗಳು ಕಂಡು ಕಂಡ ಬಾಬಾಗಳ ಹತ್ರ ಕ್ಯೂ ನಿಂತುಬಿಟ್ಟಿರ್ತಾರೆ. ಅವನು ಏನು ಹೇಳ್ತಾರೆ, ಇವ್ರು ಏನೋ ಕೇಳ್ತಾನೆ ಇರ್ತಾರೆ, ನಂಬಿಟ್ಟುಬಿಡ್ತಾರೆ. ಈ ಭಗವದ್ಗೀತೆ ಈ ಭಾಗ ಓದಿದ್ರೆ ಮೋಸ ಹೋಗೋ ಚಾನ್ಸಸ್ಸೇ ಇಲ್ಲ. ಏನೋ ಭಾಗದಲ್ಲಿರೋದು ಅಂದ್ರೆ ಹೇಳ್ತಾರೆ, ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಶ್ಯತೆ ನಿಶ್ಚಲ ಸಮಾಧೌ ಅಚಲಾ ಬುದ್ಧಿ ತೇ ಬುದ್ಧಿ ಸಮಾಧೌ ಯದಾ ನಿಶ್ಚಲ ಸ್ಥಾಶ್ಯತಿ. ನಿನ್ನ ಬುದ್ಧಿ ನಿನ್ನ ತಿಳುವಳಿಕೆ ಸಮಾಧಿ ಸ್ಥಿತಿಯಲ್ಲಿ ಅಚಲವಾಗಿ ನಿಶ್ಚಲವಾಗಿ ಯಾವ ಗೊಂದಲವೂ ಇಲ್ಲದೆ ಇರುತ್ತಲ್ಲ, ಆ ಸ್ಟೇಜ್ ರೀಚ್ ಆಗ್ತೀಯಲ್ಲ, ಆಗ ಜ್ಞಾನ ಸಿದ್ಧಿಯಾಗಿದೆ ಅಂತ ಅರ್ಥ. ಶ್ರುತಿ ವಿಪ್ರತಿಪನ್ನ ಅಂದ್ರೆ ಶ್ರುತಿಭಿ ವಿಪ್ರತಿಪನ್ನ ವಿವಿಧತೆಯ ಪ್ರತಿಪನ್ನ. ಅವ್ರು ಹಾಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ, ಯಾರು ಹೇಗೆ ಹೇಳ್ತಾರೆ, ಈ ಗೊಂದಲನೇ ಇಲ್ಲ. ಪೂರ್ತಿ ಕನ್ವಿನ್ಸ್ ಆಗಿಬಿಟ್ಟಿದೆ ಮನಸ್ಸಿಗೆ ಅವನಿಗೆ, 100% ಗ್ಯಾರಂಟಿ ಅವನಿಗೆ. ಮೊದಲೆಲ್ಲ ಏನಂತಾನೆ, ಇದೆಯೋ ಇಲ್ಲೋ ಇದೆಯಲ್ಲ ಗೊಂದಲ, ತಾನು ನೋಡಿ ಆದ ಮೇಲೆ ದಿಸ್ ಇಸ್ ದಿ ಫ್ಯಾಕ್ಟ್ ಅಂತ ಹೇಳ್ತಾನೆ. ದಿಸ್ ಇಸ್ ದಿ ಫ್ಯಾಕ್ಟ್, ಯಾಕೆ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇಟ್ ಅಂತ ಹೇಳ್ತಾನೆ. ಆ ಸ್ಟೇಜ್ ರೀಚ್ ಆಗಬೇಕು, ಆಗ ಜ್ಞಾನ ಸಿದ್ಧಿಯಾಗಿದೆ ಅಂತ ಅರ್ಥ. ಶ್ರುತಿ ವಿಪ್ರತಿಪನ್ನಾತೆ ಅಂದ್ರೆ ಒಂದು ಡೌಟ್ ಇರಬಾರದು, ಡೌಟ್ ಇತ್ತು ಅಂದ್ರೆ ಜ್ಞಾನ ಇನ್ನೂ ಸಿದ್ಧಿಯಾಗಿಲ್ಲ ಅಂತ ಅರ್ಥ. ಒಂದು ಚೂರು ಡೌಟ್ ಇರಬಾರದು. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಶ್ಯತಿ, ಸ್ಥಾಶ್ಯತಿ ಅಂದ್ರೆ ಸಾಕು ಇರುತ್ತದೆ ಅಂತ ಅರ್ಥ. ಭಗವಂತ ಎಂಫಸಿಸ್ ಕೊಡ್ತಾನೆ ಅದಕ್ಕೆ, ನಿಶ್ಚಲ ಸ್ಥಾಶ್ಯತಿ ಅಚಲವಾಗಿ ನಿಂತು ಬಿಡುತ್ತದೆಯಲ್ಲ, ಅವಾಗ ನಿನಗೆ ಜ್ಞಾನ ಬಂದಿದೆ ಅಂತ ಅರ್ಥ. ಎಲ್ಲಿ ಸಮಾಧವು, ಸಮಾಧಿ ಅಂದ್ರೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಅಂತ ಅರ್ಥ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಈ ಪದ ಕೇಳಿರ್ತಾರೆ. ಸಮಾಧಿ ಅಂತೂ ಬೇಕಾಷ್ಟನ್ನ ಕೇಳಿರ್ತಾರೆ. ಎರಡು ಸಮಾಧಿ, ಈ ಸಮಾಧಿ ಸತ್ ಮೇಲಾಗ ಎರಡು ಸಮಾಧಿ ಮತ್ತೆ ಮತ್ತೆ ಕೇಳಿಬಿಟ್ಟಿರ್ತಾರೆ. ತುಂಬಾ ಜನ ಸಮಾಧಿ ಅಂದ್ರೆ ಗಾಬರಿ ಆಗಿಬಿಡ್ತಾರೆ, ಸತ್ ಮೇಲೆ ಜ್ಞಾನ ಬರುತ್ತೇನೋ ಆಗಿದ್ರೆ ಪಾಪ ಅಂತೇಳಿ ಹಾಗೆಲ್ಲ ತಿಳ್ಕೊಳ್ಳೋ ಕಾರಣ ಇಲ್ಲ. ಸಮಾಧಿ ಅಂದ್ರೆ ಜ್ಞಾತ ಸಮಾಧಿ, ಜ್ಞಾತ ಸಮಾಧಿ, ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ಎರಡು ಭಾಗ. ಸಂಪ್ರಜ್ಞಾತ ಅಂದ್ರೆ ಏನು, ಧ್ಯಾನ ಮಾಡ್ತಾ ಕೂತಿರ್ತಾನೆ, ಧ್ಯಾನ ಮಾಡ್ತಾನೆ, ಹೊರಗಿಂದೆಲ್ಲ ಜ್ಞಾನ ಇದೆ ಅವನಿಗೆ. ಟಚ್ ಯಾರೋ ಮಾತಾಡ್ತಿರ್ತಾರೆ ಅವನಿಗೆ ಕೇಳಿಸುತ್ತೆ, ಕೆಲಸದ ಉತ್ತರನೂ ಕೊಟ್ಟು ಬಿಡ್ತಾನೆ, ಹಟ್ಟಿನೂ ಹೊಡೆದು ಬಿಡ್ತಾನೆ. ಇದು ಸಂಪ್ರಜ್ಞಾತವಾದದ್ದು ಇದೆಲ್ಲ ಕೂಡ. ನಿತ್ಯ ನಾವು ಮಾಡೋ ಧ್ಯಾನಗಳೆಲ್ಲ ನೂರಕ್ಕೆ ನೂರು ಸಮಾಧಿಗಳೇ ಅಲ್ಲ, ತೀರ ಕಡಿದ್ರೆ ಈ ಗುಪ್ಪಿ ಸೇರುತ್ತೆ ಅಷ್ಟೇ. ಹೊರಗಿಂದೆಲ್ಲ ನಮಗೆ ಗೊತ್ತು, ಎಲ್ಲ ಪಾಪ ಜಪ ಕೂತಿರೋದು ಏನೋ ಮಾತಾಡ್ತಿರ್ತಾರೆ, ಪಾಪ ಜಪ ಕೂತ ಅಂತ ತಿಳ್ಕೊಂಡ್ಬಿಟ್ಟು ಮುಗಿದ ಎಲ್ಲ ಒಪ್ಪಿಸಿಬಿಡ್ತೇನೆ, ಏನೇನು ಮಾತಾಡಿದ್ರೆ ಗೊತ್ತಂತ ಹೇಳಿಬಿಡ್ತಾನೆ. ತಾನು ಜಪ ಮಾಡಿಬಿಟ್ಟು ಎಲ್ಲ ಮಾತು ಕೇಳಿಸ್ಕೊಂಡಿರ್ತಾನೆ ಆ ಟೈಪ್. ಇದು ಯಾವ ಸಮಾಧಿನೂ ಅಲ್ಲ, ಇದು ಒಂದು ಕೇವಲ ಆತ್ಮವಂಚನೆ ಅಷ್ಟೇ. ಆದರೆ ದೇವ್ರ ಬಗ್ಗೆ ಗಮನ ಇದೆ, ಈ ಟಿ ವಿ ನೋಡ್ತಾ ನೋಡ್ತಾ ಮಾತಾಡ್ತಾನಲ್ಲ ಆ ಟೈಪು, ಅಲ್ಲಿ ಕಾಣ್ತಾನೋ ಇದೆ ಮಾತಾಡ್ತಾನೋ ಇದ್ದಾನೆ, ಡ್ರೈವಿಂಗ್ ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾನೆ ಆ ಟೈಪು. ಆದರೆ ಇಕ್ಕಡ ಮಾತಾಡ್ತಾ ಡ್ರೈವಿಂಗ್ ನಿಲ್ಲಿಸಿಬಿಡೋದು, ಡ್ರೈವಿಂಗ್ ಮಾಡ್ತಾ ಮಾತು ನಿಲ್ಲಿಸಿಬಿಡೋದು, ಎರಡೂ ಅಲ್ಲ, ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಅವನಿಗೆ. ಆ ಸ್ಥಿತಿ ರೀಚ್ ಆಗ ಸಂಪ್ರಜ್ಞಾತ ಅದು. ಅಸಂಪ್ರಜ್ಞಾತ ಅಂದ್ರೆ ಗೊತ್ತಾ, ಹೊರಗಿನ ಕಾಂಟ್ಯಾಕ್ಟ್ ಏನೇನು ಇಲ್ಲ ಅವನಿಗೀಗ, ಟೋಟಲಿ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ. ಅದನ್ನು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಬಾಹ್ಯ ಜ್ಞಾನದ ಪರಿವ ಎಷ್ಟು ಅವನಿಗಿಲ್ಲ, ಆ ಸ್ಥಿತಿಯಲ್ಲಿರ್ತಾನಲ್ಲ ಅವನು, ಸಮಾಧಿ ಸ್ಥಿತಿಯನ್ನ ಸಾಧಿಸಿದವನು, ಸಿದ್ಧನಾದವನು ಅಂತ ಅರ್ಥ. ಅದಕ್ಕೆ ಮಧ್ವಾಚಾರ್ಯ ಹೊಸ ಒಂದು ವಿಶೇಷ ಅರ್ಥವನ್ನು ಬರೀತಾರೆ. ಇದು ನಮಗೆ ಗೊತ್ತಾಗಬೇಕು ಅಂತ ಪ್ರಶ್ನೆ. ಈಗ ಎರಡು ಭಾಗ, ಈಗ ವ್ಯಕ್ತಿ ಗೊತ್ತಾಗೋದೊಂದು, ಬೇರೆಯವ್ರಿಗೆ ಅವನ ವಿಷಯ ಗೊತ್ತಾಗೋದೊಂದು. ನಮಗೆ ಗೊತ್ತಾಗಬೇಕಾದ್ರೆ ನಮಗೆ ಅರ್ಥ ಹೊಟ್ಟೆ ತುಂಬ ನಮಗೆ ಗೊತ್ತಾಗಿಬಿಡುತ್ತೆ. ಈಗ ಬೇರೆಯವ್ರಿಗೆ ಗೊತ್ತಾಗೋದು ಯಾವಾಗ, ಚೆಲ್ಲಿ ಬಿಟ್ಟರೆ ಗೆಲ್ಲಿ ಬಿಟ್ಟರೆ ಅವಾಗ ಗೊತ್ತಾಗುತ್ತೆ. ಓಹೋ ಬೇಷ ರುಚಿ ಇಲ್ಲಾದ್ರೂ ಚೆಲ್ತಾರೆ ಕೆಲವರು, ಆ ವಿಚಾರ ಬೇರೆ, ಹೊಟ್ಟೆ ತುಂಬಿ ಚೆಲ್ತಾರಲ್ಲ ಆ ಟೈಪ್ ಅವ ಸಾಕಾಗಿದೆ ಅಂತ ಅರ್ಥ. ಆ ಥರ ಯೋಚನೆ ಮಾಡಬಹುದು. ಇದಕ್ಕೇನು ಗುರುತಾಗಿದ್ರೆ, ಇದನ್ನು ತುಂಬ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಆಚಾರ್ಯರು ಬರೀತಾರೆ, ಅದು ಅದೇ ಹೇಳಿದ್ದೇನೆ, ಗೀತಾ ಭಾಷೆಯಲ್ಲಿ ಒಂದರ್ಥ, ತಾತ್ಪರ್ಯದಲ್ಲಿ ಒಂದರ್ಥ, ಎರಡು ಅಷ್ಟೇ ಶ್ರೇಷ್ಠವಾದ ಅರ್ಥಗಳು. ಒಂದು ಅವನ ಪಾಲಿಗೆ, ಇನ್ನೊಂದು ಜನರ ಪಾಲಿಗೆ. ಜನರ ಪಾಲಿಗೆ ಒಬ್ಬನ ಅಪೃಷ್ಟ ಜ್ಞಾನಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಕೇಳಿದರೆ, ಶ್ರುತಿ ವಿಪ್ರತಿಪನ್ನ ಮಧ್ವಾಚಾರ್ಯ ಹೇಳೋ ಅರ್ಥ ನೋಡಿ, ಅವನು ಪಕ್ಕದಲ್ಲಿ ಕೂತು ನಗಾರಿ ಬಾರಿಸ್ತಾನೆ, ಭೇರಿ ಬಾರಿಸ್ತಾನೆ, ಏನು ಮಾಡುವ ಎಚ್ಚರಿಕೆನೇ ಇಲ್ಲ. ಆಗ ನಮಗನಿಸ್ಬೇಕಂತೆ, ಇವನು ಸಮಾಧಿ ಸ್ಥಿತನಾದವನು, ಇವನಿಗೆ ಅಸಂಪ್ರಜ್ಞಾತ ಸಮಾಧಿ ಸಿದ್ಧಿಸಿಬಿಟ್ಟಿದೆ ಅಂತ. ಅವನ ಮೈಂಡಲ್ಲಿ ಏನು ನೋ ಚೇಂಜ್ ಅಟ್ ಆಲ್, ಹಾಗೆ ಹಾಗೆ ಕೂತ್ಬಿಟ್ಟಿದ್ದಾನೆ. ಆ ಸ್ಥಿತಿ ತಲುಪಿದಾಗ ನಮಗೆ ಅವನು ಸ್ಥಿತಪ್ರಜ್ಞನಾಗಿದ್ದಾನೆ, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ತಲುಪಿದ್ದಾನೆ, ಪೂರ್ಣ ಮಗ್ನನಾಗಿದ್ದಾನೆ ಅಂತ ಅರ್ಥ. ಇನ್ನು ಸ್ವಲ್ಪ ಯೋಚನೆ ಮಾಡಿದರೆ, ಇದು ಎಲ್ಲರೂ ನಂಬಲಕ್ಕಾಗತ್ತಾ ಅಂತ ಸಮಸ್ಯೆ ಬರುತ್ತೆ. ನಂಬಲಿಕ್ಕಾಗತ್ತಾ ಇದನ್ನ, ಮೊದಲನೇ ನಂಬೋದು ಸುಲಭ, ಇದು ನಂಬೋದು ಭಾರಿ ಕಷ್ಟ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಶ್ಯತಿ ನಿಶ್ಚಲ ಸಮಾಧವು ಅಚಲಾ ಬುದ್ಧಿ, ಎಷ್ಟು ಸ್ಟ್ರೆಸ್ ಮಾಡ್ತಾನೆ ನೋಡಿ. ನಿಶ್ಚಲ ಒಂದು, ಅಚಲ ಒಂದು, ಮತ್ತೆ ನಿಶ್ಚಲ ಅಚಲ ಎರಡು ಒಂದೇ, ಆದರೆ ಎರಡು ತುಂಬ ಎಂಫಸಿಸ್ ಕೊಡೋಕ್ಕೋಸ್ಕರ ಮಾತಾಡ್ತಾನೆ. ಅಚಲ ಬುದ್ಧಿ ತದಾ ಯೋಗ ಮವಾಪ್ಸಿ, ಆಗ ನಿನ್ನ ದೇವನನ್ನ ಪೂರ್ತಿ ಕಂಡಿದ್ದಿ ಅಂತ ಅರ್ಥ, ಅವನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಿ ಅಂತ ಅರ್ಥ. ಅಲ್ಲಿ ಹೇಳ್ತಾರೆ, ನಾವು ಭಾಗವತಲ್ಲಿ ಕೇಳ್ತೇವೆ, ಪರೀಕ್ಷಿತ ರಾಜ ಬೇಟೆಗೆ ಅಂತ ಹೋದ, ತುಂಬ ಹಸಿವೆ ಆಯಿತು, ತುಂಬ ಬಾಯಾರಿಕೆ ಆಯಿತು, ಜಲಾಶಯ ಮಚಕ್ಷಾಣ, ಕುಡಿಲಿಕ್ಕೆ ನೀರು ಸಿಗಲಿಲ್ಲ, ಒಂದು ಹಣ್ಣಿನ ಮರನೂ ಸಿಗಲಿಲ್ಲ, ಪಾಪ ಹುಡ್ಕೊಂಡು ಹುಡ್ಕೊಂಡು ಹೋದ. ಒಂದು ಆಶ್ರಮ ಕಾಣಿಸ್ತು, ಒಬ್ಬ ಮುನಿ ಕೂತಿದ್ರು, ಶಮೀಕರು ಅಂತ ಅವರ ಹೆಸರು. ಹೋಗಿ ನೋಡಿದ, சுவாமி நான் நீர் கொடி தும்ப பயா இருக்கேன் கேடுதா? உத்தரனே இல்ல அவர் பயந்தா. ஏறும் மாத்து வரல இல்ல, கண்ணெட்டி நோட்லும் இல்ல, மாத்தில்ல நோட்டா இல்ல, நீரந்தும் கொள்ளே இல்ல. ஆ யோசனை மாடுதா, பிரிச்சதாது எல்லாம் கேடுதவனு, சாஸ்திரார்த்த பல்லவனும் யோசனை மாடுதா. நான் இப்ப சக்கரவர்த்தி, பெரிய நீர் கெடுத்தா இத்தேன், நான் வேற ஏறும் கெடுத்தா இல்ல சக்கரவர்த்தி, நான் பொசிஷன் நோடதே சக்கரவர்த்தி, கெடுத்துறது பெரிய நீரு, அது முனியனு கெடுத்தா இத்தேனே இல்ல இத்தானே, நான் நீர் யாக்கு கொள்ளில்ல அந்த பிரச்சனை மாடுப்பேன். நீர் யாக்கு கொள்ளில்ல, இதுக்கு எரடு காரணம் இருக்கேன். ஒந்து காரண, நான் பந்திரதவனுக்கு கொத்தாகி நான் ஒப்ப கத்திரியாந்த தெளிக்கொண்டு தானு பிராமண அண்ண ஒன்று பிரதிஷ்டையில் நனக்கு அவமான மாடத்தா இத்தானியோ வந்து டவுட் பண்ணு, நனக்கு அவமான மாடத்தா இத்தானியோ, நானு பிராமண ரிஷியாத நானும் ஒப்ப ராஜா பந்தாக நீர் கொடுபேக்கா அந்த எனக்கு அவமான மாடத்தா இத்தானோ அந்த ஒன்று பிரச்சனை பண்ணு. இன்னொந்து அத்தவா அவன் அசப்பிரஜாத சமாதி ஸ்தித்தியில் இது நான் பந்திதோ அவனுக்கு கொத்தாகுதேனே, நீர் கேடிது கொத்தாகுதேனே, சும்மனே இத்தானியோ அந்த அதுக்கொண்ட நோடி எரடு பாக பந்தீங்க, அந்நோயிங்லி ஆர் அந்நோயிங்லி, ಗೊತ್ತಿಲ್ಲದೆ ಹಾಗಿದ್ದಾನೋ ಗೊತ್ತಿದ್ದು ಹೇಗಿದ್ದಾನೋ, ಅಸಪ್ರಸಿತ ಪ್ರಜ್ಞನಾಗಿ ಹೀಗೆ ಸುಮ್ಮನೆ ಇದ್ದಾನೋ ಅಥವಾ ನನ್ನನ್ನ ಅವಮಾನ ಮಾಡಕ್ಕೆ ಹೀಗೆ ಸುಮ್ಮನೆ ಇದ್ದಾನೋ ಅಂತ ಅನಿಸ್ತು. ಕಷ್ಟ ಪರೀಕ್ಷೆ ಮಾಡಬೇಕು ಅನ್ಕೊಂಡಾಗ ಪರೀಕ್ಷೆ ಮಾಡಬೇಕು ನನ್ನ ಅಂತ ಯೋಚನೆ ಮಾಡ್ದ, ನೋಡ್ದ ಒಂದು ಹಾವು ಸಿಕ್ತು, ಸತ್ತೋಗಿದ ಹಾವು ನೋಡ್ದ, ಧನಸಿನ ತುಂದಿಂದ ಎತ್ತಿದ ಅವನು ಕಳ್ಳಿ ಸುತ್ತಿಬಿಟ್ಟ. ಅವನ ಪರೀಕ್ಷೆ ಏನು ಗೊತ್ತೇನೀಗ ಪರೀಕ್ಷೆ, ಅವನು ನಿಜವಾಗಲೂ ಕೂಡ ನಾನು ಬಂದ ಜ್ಞಾನವಿಲ್ಲದೆ ಸುಮ್ಮನೆ ಕೂತಿದ್ದ, ಅಸಂಪ್ರಜ್ಞಾತ ಸಮಾಧಿ ತಲುಪಿದ್ದ ಅಂತಾದ್ರೆ ಹಾವಾಕಿದ್ರೆ ಸುಮ್ಮನೆ ಇರ್ತಾನೆ, ಕೋಟ ಆಗಿದ್ರೆ ಹೋ ಅಂತ ಎದ್ದೇ ಬಿಡ್ತಾನೆ ಅಂತ ತಿಳ್ಕೊಂಡು ಕೊಳ್ಳಲ್ಲಿ ಹಾಕಿಬಿಡ್ತಾನೆ. ನಮಗೆ ಗೀತಾ ಶ್ಲೋಕ ನಮಗೆ ಈಗ ಅರ್ಥ ಆಗುತ್ತೆ. ಪರೀಕ್ಷೆ ಹೇಗೆ ಮಾಡ್ತಾನೆ ಧರ್ಮ ಪರೀಕ್ಷಿತ ರಾಜ ಅಂತ ಕೇಳಿದರೆ ಈ ರೀತಿ ಪರೀಕ್ಷೆ ಮಾಡಿದ. ಮುಂದೆ ಜಗತ್ತಿಗೆ ಗೊತ್ತು, ಆ ಮುನಿ ಹೇಳಲಿಲ್ಲ, ಕಣ್ಣು ತೆಗಲಿಲ್ಲ, ಹಾಗೆ ಕೂತಿದ್ದಾನೆ. ಅಂದರೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಸಿದ್ಧತೆ ಅಂತ ಹೇಳಿ ದೊಡ್ಡ ದೃಷ್ಟಾಂತದ ಒಂದು. ಇವತ್ತು ನಾವು ಈ ರೀತಿ ಮಾಡಲಿಕ್ಕೆ ಹೋಗಿಬಿಟ್ರೆ ಹಾಗೂ ತರಲಕ್ಕೆ ಹೋಗಬೇಡಿ, ಹಾವು ಅನ್ನಿ ಸಾಕು, ಎದ್ದು ಓಡಿ ದೇವ್ರ ಮನೆ ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ ಆಗಲಿ, ಎಲ್ಲಿ 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 ಅಂತ ಹೊರಟೋಗ್ಬಿಡ್ತಾರೆ. ಸುಮ್ಮನೆ ಅಂದೆ ಅಂತ ಕೇಳಿದ್ರೆ ಸುಮ್ಮನೆ ಆಗ್ತಾನೆ, ಮೈ ನಡುಗ್ತಾನೆ ಇರ್ತೀನಿ ಕೂಡ ಪಾಪ ಒಂದು ಗಡ 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 ನಡುಗ್ತಾ ಇರ್ತಾನೆ, ಅಬ್ಬಾ ಕ್ಷಣದಲ್ಲಿ ಏನಾಗ್ಬಿಟ್ಟಿದ್ದು ಗೊತ್ತಾ ಅಂತ ಹೇಳ್ತಾರೆ. ಇದು ಕೋಟ ಸಮಾಧಿ ಇದು ಒಂದು. ಇವತ್ತು ಹಾವು ತರೋ ಪ್ರಯತ್ನ ಪಾಪ ಆತ ದೊಡ್ಡ ಸ್ಟ್ಯಾಂಡರ್ಡ್ ಹಾವು ತಂದು ಬಿಟ್ಟ, ನಾವು ಮಾತನ್ನು ತಂದಕ್ಕೆ ಬರುತ್ತಾರೆ ಸುಖವಾಗಿ, ನಿಶ್ಚಿಂತೆ ಸಾಧಿಸಿ ಬಿಡ್ಬೋದು ನಾವು. ಆದರೆ ನಾವು ಸಾಧಿಸಿರೋ ಜಾಗ ಒಂದೇ ಒಂದು ಅಂದರೆ ಟಿ ವಿ ಮುಂದೆ ಕೂತಾಗ ಮಾತ್ರ ನಮಗೆ ಹೆಚ್ಚು ಕಡಿಮೆ ಹಾಗೆ ಆಗಿರುತ್ತೆ. ಹಾವು ಅಂದರೆ ಎಚ್ಚರ ಇರೋದಿಲ್ಲ, ಆ ಸ್ಥಿತಿಯಲ್ಲಿ ಕೂತಿರುತ್ತೆ, ಕಡಿದ್ರೆ ಹೆಚ್ಚಾಗುತ್ತೆ ಬಹುಶಃ, ಬಂದರೆ ಹೆಚ್ಚಾಗ ಸ್ಥಿತಿಯಲ್ಲಿ ಇರೋದಿಲ್ಲ ಪಾಪ, ರಬ್ಬರ್ ಆದರೆ ಎಷ್ಟೇ ಬಿಡ್ತಾರೆ ಆ ಸ್ಥಿತಿ. ಅದನ್ನು ದೇವ್ರು ನೋಡಬೇಕಾದ್ರೆ ಮಾಡ್ತೇವಲ್ಲ ಅದು ವಿಶೇಷ ಅದು. ನಮ್ಮ ಅನೇಕ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಈಗ ಅಲ್ರಿ. ಎಷ್ಟು ಜನ ಭಕ್ತರು ಧ್ಯಾನ ಮಾಡ್ತಾ ಕೂತು ಬಿಟ್ರೆ ದೇವ್ರ ಗತಿ ಏನಾಗಬೇಕು, ಯಾರಿಗೆ ಅಂತ ಕಾಣ್ಬೇಕು ಪಾಪ ದೇವರವನು. ಎಲ್ಲರೂ ಏಕ ಅದಕ್ಕೆ ಟೈಮಿಂಗ್ಸ್ ಹಾಕಿಬಿಟ್ರೆ ದೇವರಿಗೆ ಭಕ್ತರಿಗೆಲ್ಲ, ಬಿಟ್ವೀನ್ ಸಿಕ್ಸ್ ಆ್ಯಂಡ್ ಏಯ್ಟ್ ಒಬ್ರು, ಏಯ್ಟ್ ಆ್ಯಂಡ್ ನೈನ್ ಒಬ್ರು ಧ್ಯಾನ ಮಾಡ್ರಿ, ಗಡಿಬಿಡಿ ವಿಸಿಟಿಂಗ್ ಅವರ್ಸ್ ದೇವರಿಗೆ ಹಾಕಿಬಿಟ್ಟು ಹಾಗಿರುತ್ತೆ ಅಂತ ಕೇಳಿದರೆ ನಮಗೆ ಇವತ್ತು ಮುಂದೆ ಉತ್ತರ ಸಿಗ್ತಿದ್ದಿಲ್ಲ. ಇವತ್ತು ಉತ್ತರ ಸಿಗ್ತಾ ಇದೆ ನಮಗೆ. ಕೋಟಿ ಕೋಟಿ ಭಕ್ತರುಗಳು ಒಂದೇ ಕಾಲದ ದೇವರ ಸ್ಮರಣೆ ಮಾಡಿದರೆ ಒಟ್ಟಿಗೆ ಭಗವಂತ ಕಾಣ್ತಾನಾ, ಎಷ್ಟು ಗಲಾಟೆ ಅಂತ ಕೇಳಿದರೆ ಏನು ಗಲಾಟೆನೇ ಇಲ್ಲ. ಕೋಟಿ ಕೋಟಿ ಜನ ಟಿ ವಿ ನೋಡ್ತಾರೆ, ಎಲ್ಲರ ಮುಂದೆ ಎರಡೆರಡು ಮುಂದೆ ಕೂತಿರುತ್ತದೆ, ಎಲ್ಲರ ಮುಂದೆ ಕೂತಿರುತ್ತೆ, ಅವನ ಮುಂದೆ ಎರಡ್ದಾಗ ಆಡ್ತಿರ್ತಾರೆ, ಏನು ಆಶ್ಚರ್ಯ ಇದು. ಅವ್ರ ಮುಂದೆನೆ ಇದ್ದಾಗೆ ಮತ್ತು ವಿಜ್ಞಾನ ಎಂಥ ಮ್ಯಾಜಿಕ್ ಮಾಡಿದರೆ, ತತ್ವಜ್ಞಾನ ಎಂಥ ಮ್ಯಾಜಿಕ್ ಮಾಡಿದ ಲೆಕ್ಕ ಹಾಕಿ ಭಗವಂತ ಪ್ರತಿಯೊಬ್ಬರ ಮುಂದೆ ಕೂತಿರ್ತಾನೆ. ಹೇಗೆ ಒಂದೇ ರೀತಿ ಕಾಣ್ತಾನೆ. ಸಂಚಿಂತೆಯೇ ಭಗವತ ಶರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ ನಖ ಚಕ್ರವಾಲ ಜ್ಯೋತ್ಸ್ನಾಭಿ ಆಹತ ಮಹದ್ ಹೃದಯಾಂಧಕಾರಂ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಭಗವಂತನನ್ನ ಎಲ್ಲರೂ ಕೂಡ ಏಕಕಾಲಕ್ಕೆ ಕಾಣ್ಲಿಕ್ಕೆ ಬರುತ್ತೋ ಅಂದ್ರೆ ಕಾಣ್ಲಿಕ್ಕೆ ಬಂದೇ ಬರುತ್ತೆ ಅಂತ ಹೇಳಿ. ಒಂದ್ ಮನೇಲಿ ಒಂದು ಟಿ ವಿ ಅಲ್ಲ, ಒಂದ್ಮನೆ 10 ಟಿ ವಿ ಇಟ್ಟುಕೊಳ್ಳಿ, ಅದರಲ್ಲಿ ಹಾಗೆ ಕಾಣ್ತಾ ಇರುತ್ತೆ. ಎಷ್ಟು ಆಶ್ಚರ್ಯ ಇದು. ಅಲ್ಲಿ ಕ್ವಾಲಿಟಿ ಡಿಫರ್ ಆಗುತ್ತೆ, ಕ್ವಾಲಿಟಿ ಯಥಾ ಪ್ರಕಾರ. ಕಂಪನಿ ಮೇಲೆ ಸ್ವಲ್ಪ ಬ್ಲರ್ ಆಗಿ ಬರೋದು, ಡಾಟ್ಸ್ ಬರೋದು ಎಲ್ಲ ಇದ್ದಿದ್ದೇನೆ. ಭಕ್ತರಲ್ಲಿ ತಾರತಮ್ಯ ಇರುತ್ತಲ್ಲ, ಅಲ್ಲಿ ವಿಷನ್ ಸ್ವಲ್ಪ ಬ್ಲರ್ ಆಗಬಹುದು. ದೊಡ್ಡವರಿಗೆ ಕಾಣ ಸ್ಪಷ್ಟ ನಮಗೆ ಕಾಣೋದಿಲ್ಲ. ಪರಮಾತ್ಮ ಬ್ಲಾಕ್ ಅಂಡ್ ವೈಟ್ ಟಿ ವಿ ಕಲರ್ ಮಾಡೋ ರೀತಿಯೇ ಬೇರೆ, ಕಲರ್ ಟಿ ವಿನೇ ಬೇರೆ, ಭೀಮಸೇನಾದಿಗಳಿಗೆ ಕಾಣೋ ರೀತಿಯೇ ಬೇರೆ. ಆದರೆ ಆ ಟಿ ವಿಯಲ್ಲಿ ಕಾಣೋದಿಲ್ಲ ಭಗವಂತ, ಡೈರೆಕ್ಟಾಗಿ ಕಂಡುಬಿಡ್ತಾನೆ ಅವರಿಗೆ. ಉಳಿದವರಿಗೆ ಕಾಣೋ ರೀತಿ ಬೇರೆ, ನಮಗೆ ಅಂತ ಬರೀ ಶೇಡ್ ಕಂಡ ಏನೋ ಒಂದು ಚೂರು ಕಂಡ ಕಾಣ್ತಾ ಇರುತ್ತೆ. ಅದು ಏನು ಆ ಸ್ಥಿತಿಗೆ ಹೋದರೆ ಈಗಂತೂ ಏನು ಕಾಣೋದಿಲ್ಲ, ಕಾಣೋದು ಬರೀ ಗೊಂಬೆಗಳು ಕಾಣುತ್ತೆ, ಅವ್ರದ್ದು ಬೇರೆ ಕಾಣೋದಿಲ್ಲ. ಈ ಗುರುತು ನಮಗೆ ಗೊತ್ತಾಗಿಬಿಟ್ರೆ ನಮ್ಮ ಬಗ್ಗೆ ನಮ್ಗೆ ಅರ್ಥ ಆಗುತ್ತೆ, ನಮ್ಮ ಬಗ್ಗೆ ಅರ್ಥ ಆಗುತ್ತೆ. ನಾವು ದೇವರನ್ನು ಕಂಡಿದ್ದೇವೆ ಅಂತ ಕೇಳಿದರೆ ದೇವರನ್ನು ಬಿಟ್ಟು ಎಲ್ಲ ಕಂಡಿದ್ದೇವೆ ಅಂತ ಹೇಳ್ಬೋದೇ ಹೊರತು ದೇವರನ್ನು ಕಾಣೋ ಸಂಭವನೇ ನಮಗೆ ಬಂದಿಲ್ಲ ಕೂಡ. ಅವನ ಬಗ್ಗೆ ಗೊತ್ತೇ ಇಲ್ಲ ಕಾಣೋದೇನು ಬಂತಿ ಮಧ್ಯೆ, ಗೊತ್ತಿದ್ಮೇಲೆ ತಾನೇ ಕಾಣೋದು, ಗೊತ್ತೇ ಇಲ್ಲ. ಆ ಗೊತ್ತು ಕಾಣಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಹೋಗ್ತೇವಲ್ಲ ಅದು ನಮ್ಮ ಸಾಧನೆ. ಅದು ಕಂಡವ್ರನ್ನ ಹೇಗೆ ಗುರುತಿಸಬೇಕು ಅಂತ ಕೇಳಿದರೆ ಹೀಗೆ ಬದುಕಬೇಕು ಅವರು. ರಾಘವೇಂದ್ರ ಸ್ವಾಮಿಗಳು ಹೇಳಿದನಲ್ಲ, ಏನೇನಿಲ್ಲ ಮನೆಯೊಳಗೆ, ಏನಿಲ್ಲ ಏನೇನೂ ಇಲ್ಲ, ಆದರೆ ಅವ್ರು ಏನೇನೂ ಇಲ್ಲ ಅಂತ ಎಚ್ಚರ ಕೂಡ ಇಲ್ಲ, ಆ ರೀತಿ ಇದ್ರಂತೆ. ಎಂಥ ಮಹಾನುಭಾವರು. ಅವ್ರ ಕ್ಯಾಶ್ ಬಾಕ್ಸ್ಗಳು ಕೊಟ್ಟಿದ್ದಿದ್ರೆ, ಅವರ ಗಂಧ ತೆಗೆದ್ರೆ ಅಗ್ನಿ ಸೂಕ್ತ ಹೇಳಿದ್ರೆ ಗಂಧ ಸುಡ್ತಿತ್ತು ಅಂತ ಸಿದ್ಧಿ ಇತ್ತು ಅವ್ರಿಗೆ. ಅವ್ನು ಅಗ್ನಿ ಸುವರ್ಣ ಸೂಕ್ತ ಹೇಳಿ ಮುಟ್ಟಿದ್ರೆ ತಣ್ಣಗಾಗ್ತಿತ್ತು ಅಂತ ಸಿದ್ಧಿ ಇತ್ತು. ಸ್ತ್ರೀ ಸೂಕ್ತ ಹೇಳಿದ್ರೆ ಹೊನ್ನಿನ ಮಳೆ ಬರ್ತಿತ್ತು. ಅವರ ಸಂಗೀತ ಹೇಳಿಬಿಟ್ರೆ ವೈಣಿಕ ಶಿಖಾವಣಿ ಅಂತ ಬಿರುದು ಬರ್ತಿತ್ತು ಅವರಿಗೆ. ವ್ಯಾಕರಣದ ಬಗ್ಗೆ ಮಾತಾಡಿದ್ರೆ ಮಹಾಭಾಷ್ಯ ವೆಂಕಟನಾಥ ಅಂತ ಬಿರುದು ಬರ್ತಿತ್ತು. ಒಂದೊಂದು ವಿದ್ಯೆ ಸಾಕು ಬದುಕಲಿಕ್ಕೆ. ಎಷ್ಟು ವಿದ್ಯಾಭಾರಂಗತರಾಗಿದ್ದರು ಅವರು, ಒಂದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ, ಒಂದನ್ನು ಮಾಡ್ಕೊಳ್ಳಿಲ್ಲ. ದೇವರೇ ನೀನು ಅನುಗ್ರಹ ಮಾಡು, ಅನುಗ್ರಹ ಮಾಡು, ಅನುಗ್ರಹ ಮಾಡು, ನನಗೆ ದುಃಖದ ಬಗ್ಗೆ ಯೋಚನೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಭಗವಂತ ಏನು ಮಾಡ್ತಾನೆ ಗೊತ್ತಾ, ನಿಮಗೆ ದುಃಖದ ಬಗ್ಗೆ ಯೋಚನೆ ಇಲ್ಲ ಹೋದಲ್ಲೋ, ನಿಮ್ಮ ನೆನದವರಿಗೂ ದುಃಖದ ಬಗ್ಗೆ ಯೋಚನೆ ಬರಬಾರ್ದು, ಹಾಗೆ ಮಾಡ್ತೇನೆ ಅಂತ ಭಗವಂತ ಅಷ್ಟು ಮೇಲೆ ಕೆತ್ತಿಬಿಟ್ಟಿದ್ದಾನೆ. ಇದು ನಮಗೆ ಅರ್ಥ ಆಗಿಬಿಟ್ರೆ ಸಮಾಧಿ ಸ್ಥಿತಿ ಅಂದ್ರೆ ಹಾಗೆ ಅಂದ್ರೆ ಸಮಾಧಿ ಸ್ಥಿತಿ ಎರಡು, ಈಗ ಧ್ಯಾನ ಕೂಡ ಸಮಾಧಿ ಸ್ಥಿತಿ ಒಂದು, ನಿತ್ಯ ಜೀವನದ ಸಮಾಧಿ ಸ್ಥಿತಿ. ಹಾಗಂದ ಅರ್ಥ ಏನು? ಲೌಕಿಕವಾದ ಯಾವುದೇ ಒಂದು ದುಃಖಗಳಿಗೆ ನಾವು ಕುಗ್ಗದೆ ಹೋಗಿಬಿಟ್ರೆ ಬ್ಯಾಲೆನ್ಸ್ ಮಾಡ್ಕೊಂಡಾಗಾಯ್ತು, ಹಿಗ್ಗದೆ ಹೋಗಿಬಿಟ್ರೆ ಅದು ಬ್ಯಾಲೆನ್ಸ್ ಮಾಡ್ಕೊಂಡಾಗಾಯ್ತು. ಅದು ಎಚ್ಚರದ ಸಮಾಧಿ ಅಂತಾರೆ, ಹೊಸ ಅರ್ಥ ಇದಕ್ಕೆ. ಎಚ್ಚರದ ಸಮಾಧಿ, ಎಚ್ಚರವಿಲ್ಲದ ಸಮಾಧಿ ಬೇರೆ, ಎಚ್ಚರದ ಸಮಾಧಿ ಬೇರೆ. ಅದನ್ನು ಸಾಧಿಸ್ತಾನಲ್ಲ ಅರ್ಜುನ, ಸ್ಥಿತಪ್ರಜ್ಞ ಅಂದ್ರೆ ಅವನೇನೇ, ಇದು ದೊಡ್ಡ ಘಟ್ಟ ಬಂತಾನೆ. ಅರ್ಜುನ ಇಷ್ಟೊತ್ತು ಮಾತಾಡಿಲ್ಲ ಪುಣ್ಯಾತ್ಮ, ಅಶೋಚ ಅನ್ವಶೋಚ ಸುಶ್ರಮ ಇಲ್ಲಿವರೆಗೂ ಮಾತಾಡಿಲ್ಲ, ಈಗ ಮಾತಾಡ್ತಾನೆ. ಅರ್ಜುನ ಉವಾಚ, ಸ್ಥಿತಪ್ರಜ್ಞಶ್ಯ ಕಾ ಭಾಷಾ ಸಮಾಧಿಸ್ತಶ್ಯ ಕೇಶವ, ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ರಜೇತ ಕಿಂ. ಎಷ್ಟು ಒಳ್ಳೆ ಪ್ರಶ್ನೆ ಇದು. ಒಂದು ಈ ಪ್ರಶ್ನೆ ಅರ್ಥ ಆಗಲಿಕ್ಕೆ ನಮ್ಗೆ ಇಷ್ಟೆಲ್ಲ ಸರಿಯಾಗಿ ಅರ್ಥ ಇದ್ದರೆ ಮಾತ್ರ ಶಬ್ದ ಅರ್ಥ ಗೊತ್ತಾಗುತ್ತೆ. ಈಗ ಕೃಷ್ಣ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳಿದ. ಏನು ಪ್ರಶ್ನೆ ನಿಂದೀಗ ಕೃಷ್ಣ? ಸ್ಥಿತಪ್ರಜ್ಞಶ್ಯ ಕಾ ಭಾಷಾ, ಸ್ಥಿತಪ್ರಜ್ಞಶ್ಯ ಕಾ ಭಾಷಾ. ನಮಗೆ ಸುಮ್ಮನೆ ಅನುವಾದ ಮಾಡಿಬಿಟ್ರೆ ಸ್ಥಿತಪ್ರಜ್ಞನ ಲ್ಯಾಂಗ್ವೇಜ್ ಯಾವುದು ಅಂತ ಗೊತ್ತಾಗುತ್ತೆ. ಸ್ಥಿತಪ್ರಜ್ಞನ ಭಾಷೆ ಯಾವುದು? ಕನ್ನಡನೋ ತೆಲುಗೋ ತಮಿಳೋ ಈ ಥರ ತಿಳ್ಕೊಂಡ್ಬಿಡುತ್ತೆ. ಸ್ಥಿತಪ್ರಜ್ಞನ ವ್ಯವಹಾರಿಕ ಭಾಷೆ ಯಾವುದು? ಆಚಾರ್ಯ ಬರೀತಾರೆ, ಹಾಗೆ ಅರ್ಥ ಅಲ್ಲ, ಭಾಷ್ಯತೆ ಅನಯಾಯಿತಿ ಭಾಷಾ ಅಂದರೆ ಲಕ್ಷಣಂ ಇತ್ಯರ್ಥ. ಸ್ಥಿತಪ್ರಜ್ಞಸ್ಯ ಕಿಂ ಲಕ್ಷಣಂ ಅಂತ ಅರ್ಥ. ಸ್ಥಿತಪ್ರಜ್ಞ ಲಕ್ಷಣ ಯಾವುದು? ಇಷ್ಟು ಹೇಳಿದ್ದಾನಲ್ಲ ಅಂತ ಕೇಳಿದರೆ, ಅದು ಸಮಾಧಿ ಸ್ಥಿತಿಯಲ್ಲಿ ಕೂತಿದ್ದಾಗ ಹೇಗಿರ್ತಾನೆ ಅಂತ ಹೇಳಿದ್ದಾನೆ. ಸಮಾಧಿ ಸ್ಥಿತಿ ಮುಗಿಸಿ ಓಡಾಡ್ಬೇಕಾದ್ರೆ ಹೇಗಿರ್ತಾನೆ ಅಂತ ಕೇಳ್ತಾನೆ ಅರ್ಜುನ. ಅಂದರೆ ಸಮಾಜದಲ್ಲಿ ಕಂಡ ಹೇಗಿರ್ತಾನೆ ಅವನೀಗ? ಅಲ್ಲಿ ಆಗಿ ನೋಡ್ತಾ ಇರಬೇಕಾದ್ರೆ ಒಂದು ಸ್ಟೇಜ್ ಗೊತ್ತಾಯಿತು, ಅವನಿಗೆ ಗೊತ್ತಾಗುತ್ತೆ, ನಮಗೆ ಗೊತ್ತಾಗೋದು ಕಷ್ಟ, ಅಥವಾ ನಾವು ಹಾವಾಗ ಹಿಡ್ಕೊಂಡು ಹೋಗ್ಬೇಕಾಗತ್ತೆ, ಅದು ಬೇಡ. ಆದ್ರೆ ನಿತ್ಯ ಜೀವನದಲ್ಲಿ ಓಡಾಡ್ತಾನಲ್ಲ, ಹೇಗಿರ್ತಾನೆ ಪರಮ ಅವನು ಅಭೃಕ್ಷಜ್ಞಾನಿ? ಎಷ್ಟು ಒಳ್ಳೆ ಪ್ರಶ್ನೆ ಇದು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಸಮಾಧಿಸ್ತಸ್ಯ ಅಂದ್ರೆ ಸಮಾಧಿ ಸಿದ್ಧಸ್ಯ ಅಂತ. ಅಸಪ್ರಜ್ಞಾತ ಸಮಾಧಿ ಸ್ಥಿತಿಯನ್ನ ಸಾಧಿಸಿದಂತ ಸ್ಥಿತಪ್ರಜ್ಞೆ ಹೇಗಿರ್ತಾನೆ? ಸ್ಥಿತಧೀಹಿ ಕಿಂ ಪ್ರಭಾಷೇತ. ಇದಕ್ಕೆ ಅರ್ಥ ಏನು ಗೊತ್ತೇನು? ಸ್ಥಿತಪ್ರಜ್ಞ ಏನು ಮಾತಾಡ್ತಾನೆ ಅಲ್ಲ, ಸ್ಥಿತಪ್ರಜ್ಞೆ ಯಾತಕ್ಕೆ ಮಾತಾಡ್ತಾನೆ ಅಂತ ಪ್ರಶ್ನೆ. ಈಗ ಸ್ಥಿತಪ್ರಜ್ಞೆ ಯಾತಕ್ಕೆ ಮಾತಾಡ್ತಾನೆ? ಕಿಮಾಸೀತ ಯಾತಕ್ಕೆ ಕೂಡ್ತಾನೆ, ಯಾತಕ್ಕೆ ಓಡಾಡ್ತಾನೆ? ಕಿಂ ರಜೇತ ಯಾತಕ್ಕೆ ಓಡಾಡ್ತಾನೆ? ಈ ಪ್ರಶ್ನೆ ಯಾತಕ್ಕೆ ಬಂತು ಗೊತ್ತಾಯಿತು? ಸ್ಥಿತಪ್ರಜ್ಞೆ ಅಂದ್ರೆ ಯಾರು? ದೇವರನ್ನ ಸಾಕ್ಷಾತ್ತಾಗಿ ಕಂಡವನು ಅಂತ ಹೇಳಿಬಿಟ್ಟಿದ್ದೆ ಈಗಾಗಲೇನೆ. ಅಂಥವನು ಮತ್ತೆ ಓಡಾಡ್ತಾನೆ ಹಾಗಿದ್ರೆ? ಅಂಥವನು ಮತ್ತೆ ಯಾತಕ್ಕೆ ಮಾತಾಡ್ತಾನೆ? ಅಂದ್ರೆ ಹೈಯೆಸ್ಟ್ ಏಜ್ ರೀಚ್ ಆಗಿಬಿಟ್ನಲ್ಲ, ಮತ್ತೆ ಯಾಕೆ ಮಾತಾಡ್ತಾನೆ? ಎಷ್ಟು ಒಳ್ಳೆ ಪ್ರಶ್ನೆ ಬಂತು ನೋಡಿ. ಉಳಿದವನು ಓದ್ತಾನೆ ಅಂದ್ರೆ ಓಕೆ, ನಾಳೆ ಪರೀಕ್ಷೆ ಓದ್ತಾನೆ ಅಂದ್ರೆ ಸರಿನೇ, ಪರೀಕ್ಷೆ ರ್ಯಾಂಕ್ ಮತ್ತೆ ಓದ್ತಾನೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತೀಗ. ಇಲ್ಲ ಇಲ್ಲ ಓದ್ತಾನೆ ಅಂತ ಬಹುಶಃ ಫೇಲ್ ಆಗಿದ್ದಾನೆ ಡೌಟ್ ಬಂದ್ಬಿಡುತ್ತೆ ನಮಗೆ ಓದೋದು ಕಂಡುಬಿಟ್ರೆ. ಅದು ಇಲ್ಲಿ ನೋಡಿದ್ರೆ ಏನರ್ಥ ಆಗಿದ್ರೆ? ಸಿತಧೀಹಿ ಕಿಂ ಪ್ರಭಾಷೇತ ಕಿಮರ್ಥಂ ಪ್ರಭಾಷೇತ. ಅವನು ನಮ್ಮ ಜೊತೆ ಯಾತಕ್ಕೆ ಮಾತುಕತೆ ವ್ಯವಹಾರ ಮಾಡ್ತಾನೆ, ಯಾತಕ್ಕೆ ಓಡಾಡ್ತಾನೆ, ಯಾತಕ್ಕೆ ನಿಲ್ತಾನೆ, ಅವನ ಚಟುವಟಿಕೆ ಏನು ಕಾರಣ ಅಂತ ಪ್ರಶ್ನೆ. ಸಿದ್ಧನಾದ ಮೇಲೆ ಏನು ಕಾರಣ? ಎರಡು ಪ್ರಶ್ನೆ ನಮಗೆ ಅರ್ಥವಾಯಿತು ಅಂದರೆ ಮುಂದಿನ ಎಲ್ಲ ಶ್ಲೋಕಗಳು ಲಕ್ಷ್ಮಿ ಉತ್ತರ. ಅದಕ್ಕೆಲ್ಲ ಕೂಡ ಅರ್ಜುನ ಪ್ರಶ್ನೆಗೆ ಮೂಲಭೂತವಾದ ಉತ್ತರ. ಆಚಾರ್ಯರು ಬರೆದ ಅರ್ಥ ಅಲ್ಲಿ ಅತ್ತೆ ಯಾರೂ ಬರೆಯೋದಿಲ್ಲ, ಆಚಾರ್ಯ ಪದಕ್ಕೆ ಹೇಗೆ ಫೋಕಸ್ ಮಾಡ್ತಾರೆ ನೋಡಬೇಕು. ಅರ್ಜುನ ಯಾರನ್ನು ಕೇಳ್ತೇನೆ ಅರ್ಜುನ ಗೊತ್ತಿದೆ ಈಗ. ಸ್ಥಿತಪ್ರಜ್ಞಶ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಕೇಶವ ಅಂತ ಕೃಷ್ಣನ ಕರೀತಾ ಇದ್ದಾನೆ. ಕೇಶವ ರೇಖೆ ಸುಮ್ಮನೆ ಕೇಶವ ಅಂತ ಅರ್ಥ ಬರ್ಕೊಂಡು ಹೊಟ್ಬಿಡ್ತಾರೆ ಅಷ್ಟೇನೆ. ಆಚಾರ ಅರ್ಥ ಬರೀತಾರೆ. ಕೇಶವ ಅಂದ್ರೆ ಏನು? ಕೇಶವ ಅಂದ್ರೆ ಏನು? ನಮಗೆ ಆಚಮನದ ಮಂತ್ರ ಅಷ್ಟೇ, ಕೇಶವಾಯಸ್ವ ನಾರಾಯಣಸ್ವ ಅಂತ ಹೇಳಿ ಅಷ್ಟು ನಮಗೆ ಗೊತ್ತೇ ಹೊರತು ಬೇರೆ ಗೊತ್ತಿಲ್ಲ. ಅಲ್ಲ ಅದಕ್ಕೆ ಅರ್ಥ ಏನಾಗಿದ್ರೆ ಕೇಶವಾಯಸ್ವ ಯಾತಕ್ಕಂತೇವೆ ನಾವೀಗ? ಆಚಮನದ ಅರ್ಥವೇ ಗೊತ್ತಾಗ್ತಕ್ಕಂಥ ಜಾಗ ಇದು. ಕೇಶವ ಅಂದ್ರೆ ಹೇಳ್ತಾರೆ ಆಚಾರ್ಯರು, ಅನೇಕರು ಹೀಗೆ ಬರೆದವರುಂಟು, ಸಾಮಾನ್ಯವಾದ ಅರ್ಥ ಅದು ಅರ್ಥನೇ, ಸಾಮಾನ್ಯ ಅರ್ಥ ಅದು ಅಂದ್ರೆ ಒಳ್ಳೆ ಕೇಶ ಹೊಂದಿದವನು ಅಂತ ಅರ್ಥ. ಪ್ರಶಸ್ತ ಕೇಶವಾನ್ ಅಂತ ಅರ್ಥ. ಒಳ್ಳೆ ಕೇಶಗಳು, ಪರಮಾತ್ಮನಂತ ಕೇಶ ಯಾರಿಗೂ ಇಲ್ಲ, ಅವನಂತ ಕೂದಲು ಯಾರಿಗೂ ಇಲ್ಲ ಅಂತ ಅರ್ಥ. ನಮಗೆ ಆಶ್ಚರ್ಯ, ಏನು ಅಂತ ಕೂದಲು ಅವನಿಗಿರೋದು ಅಂತ ನಮ್ಮ ಸಮಸ್ಯೆ. ಅಂಥ ಕೂದಲಿದೆಯಾ ಅವನಿಗೆ? ಏನು ಕೂದಲಿರಬಹುದು ಅಂತ ಕೇಳಿದರೆ ಎಷ್ಟು ಆಶ್ಚರ್ಯ ಗೊತ್ತೇನು? ಕೃಷ್ಣಾವತಾರಕ್ಕೆ ದೇವತೆಗಳು ಪ್ರಾರ್ಥನೆ ಮಾಡಿದ್ರಂತೆ, ಕಂಸನ ಹಾವಳಿ ಜಾಸ್ತಿ ಆಗಿದೆ, ಜರಾಸಂಧಾದಿಗಳು ಹಿಂಸೆ ಮಾಡ್ತಾ ಇದ್ದಾರೆ, ನಾರಾಯಣ ನೀನು ಬರಬೇಕು ಅಂತ ಹೇಳಿದ ಪರಮಾತ್ಮ, ನಾನು ಪೂರ್ತಿ ಬರಬೇಕಂತ ಕೇಳಿದನಂತೆ. ನೀನು ಬಂದುಬಿಡು ಮರ ಹೇಗಾರು ಅಂತ ಹೇಳಿದ್ರಂತೆ. ಕೃಷ್ಣ ತನ್ನ ರೋಮ ಒಂದನ್ನು ಕಿತ್ತಿಟ್ಟನಂತೆ, ಒಂದು ಕೂದಲು ಕಿತ್ತು ಕೆಳಗಿಟ್ಟನಂತೆ ಅಷ್ಟೇ, ಅದೇ ಕೃಷ್ಣ ಅಂತ. ಕೂದಲು ಕೃಷ್ಣ, ಏನು ಆಶ್ಚರ್ಯ ಇವತ್ತು! ಕೂದಲು ಕೃಷ್ಣ ಅಂತೆ, ಕೃಷ್ಣ ಕೇಶಾವತಾರ ಅಂತ ಕೃಷ್ಣನ ಕರೆಯೋದು, ಕೃಷ್ಣ ಕೇಶ. ಈಗ ಅರ್ಥ ಮಾಡಿಕೊಂಡ್ರೆ ಕೇಶವ ಅಂದ್ರೆ ಯಾರು? ಅವನ ಕೇಶ ಗೀತೆ ಹೇಳುತ್ತೆ, ಕೃಷ್ಣ ಗೀತೆ ತಾನೆ ಹೇಳಿರೋದು. ಅವನ ಕೇಶ ಗೀತೆ ಹೇಳುತ್ತೆ, ಅವನ ಕೇಶ ವಿಶ್ವರೂಪ ತೋರಿಸುತ್ತೆ, ಅವನ ಕೇಶ ರಥ ಓಡಿಸುತ್ತೆ, ಅವನ ಕೇಶ ಕಂಸಾದಿಗಳನ್ನು ಕೊಂದು ಬಿಡುತ್ತೆ. ಅಂತ ಕೇಶ ಯಾರಿಗಿದೆ? ಕೇಶ ಕೆಳಬಿತ್ತು ಅಂದ್ರೆ ಕಷ್ಟ ಬಳದಾಕ್ಬೇಕಷ್ಟೇ, ಇನ್ನೇನು ಇಲ್ಲ. ಕೂದಲು ಕೆಳಬಿದ್ರೆ ಮೈಲಿಗೆ ಅಂತ ಶಾಸ್ತ್ರ, ಕೂದಲು ಮುಟ್ಟಿದ್ರೆ ಮೈಲಿಗೆ, ಕೂದಲು ಮೈಲಿಗೆ ಅದನ್ನ ಹೊರಗೆ ಬಿಸಾಡಿಬಿಟ್ಟು ಇದು ಮಾಡಬೇಕು, ಅಕಸ್ಮಾತ್ ಬೇರೆಯವ್ರ ಕೂದಲು ಕೆಳಗೆ ಬಿದ್ದನ್ನು ಬಿಟ್ಟರೆ ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಹೇಳೋರು. ಅಷ್ಟರ ಮಟ್ಟಿಗೆ ಕೂದಲಿನಲ್ಲಿ ದೋಷ ಹೇಳುತ್ತಾರೆ. ಆದರೆ ಭಗವಂತನ ಕೂದಲು ಹಾಗಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅದಕ್ಕೆ ಕೇಶವ ಅಂತ ಭಗವಂತನ ಹೆಸರು. ಈ ಕಥೆ ಯಾವ ದೇವತೆಗಳಿಗೂ ಬಂದಿಲ್ಲ, ಭಗವಂತನ ಬಗ್ಗೆ ಮಾತ್ರ ಬಂದಿರೋದು. ತನ್ನ ರೋಮದಿಂದ ಕೃಷ್ಣಾವತಾರವನ್ನು ತಾಳಿದ ಸರ್ವೋತ್ತಮ ಭಗವಂತ, ಕಂಸಾದಿಗಳನ್ನು ಕೊಂದವನು, ಗೋಪಿಯರಿಗೆ ದರ್ಶನ ಕೊಟ್ಟವನು, ವಿಚಿತ್ರವಾದ ಕೆಲಸ ಮಾಡಿದವನಾದ್ದರಿಂದ ಕೃಷ್ಣನ ಕೂದಲು ನಮ್ಮ ಕೂದಲಿನಂತೆ ಜಡ ಪದಾರ್ಥ ಅಲ್ಲ, ಅದು ಸ್ವತಃ ಚೇತನ, ಭಗವಂತನಗೆ ಒಳಗೆ ಹೊಂದ್ಕೊಂಡಿರ್ತಕ್ಕಂಥ ಬಿಟ್ಟಿರ್ತಕ್ಕಂಥದ್ದಲ್ಲ ಅಂತ ಅರ್ಥ. ಇನ್ನೊಂದರ್ಥ ಆಚಾರ್ಯ ಹೇಳ್ತಾರೆ, ಕೇಶವ ಕಾ ಪ್ಲಸ್ ಈಶ ಕೇಶ ಅಂತಾಗತ್ತೆ. ಕಾ ಪ್ಲಸ್ ಈಶ ಕೇಶ, ಮುಂದೆ ವಾ ಅಂತಿದೆ. ಕಾ ಈಶ ವ ಕೇಶವ, ಕಾ ಈಶ ವ ಕೇಶವ. ಕಾ ಅಂದ್ರೇನು? ವೇದ ಓದ್ದವರಿಗೆ ಗೊತ್ತು. ಕಸ್ಮೈ ದೇವಾಯ ಹವಿಷಾ ವಿಧೇಮ. ಕಾ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಕಾ ಅಂದ್ರೆ ಬ್ರಹ್ಮದೇವರು. ವಾ ಅಂದ್ರೇನು? ಕ್ಯಾ ಈಶಾ ವಾ. ಈಶಾ ಅಂದ್ರೆ ಯಾರು? ರುದ್ರದೇವರು. ಕಾ ಅಂದ್ರೆ ಬ್ರಹ್ಮದೇವರು, ಈಶಾ ಅಂದ್ರೆ ರುದ್ರದೇವರು. ಕಶ್ಚ ಈಶಶ್ಚ ಕೇಶವ್, ಬ್ರಹ್ಮದೇವರು ಮತ್ತು ರುದ್ರದೇವರು ಸೇರಿ ಕೇಶವ್ ಅಂತಾಯ್ತು. ವಾ ಅಂದ್ರೇನು? ತೌ ಸೃಷ್ಟ್ಯಾದಿನ ವರ್ತಯತೀತಿ ಕೇಶವ. ಅವರನ್ನು ಸೃಷ್ಟ್ಯಾದಿಗಳ ಮೂಲಕ ರಕ್ಷಣಾದಿಗಳನ್ನ ಮಾಡ್ತಾನಲ್ಲ, ಅದಕ್ಕೆ ಕೃಷ್ಣನಿಗೆ ಕೇಶವ ಕೇಶವ ಅಂತ ಹೆಸರು. ಬ್ರಹ್ಮರುದ್ರಾದಿ ಪ್ರವರ್ತಕ ಅಂತ ಅರ್ಥ. ಬ್ರಹ್ಮರುದ್ರಾದಿ ಪ್ರವರ್ತಕ ಅಂತ ಅರ್ಥ. ಅನೇಕರು ಸ್ವಲ್ಪ ಸಿಟ್ಟು ಮಾಡ್ಕೋತಾರೆ ಕೆಲವರು, ಏನು ವಿಷ್ಣು ಸರ್ವತ್ತೊಂಬತ್ತು ಹೇಳ್ತಿದ್ದೀರಲ್ಲ, ಗೀತೆ ಹೇಳಬೇಕು, ಇನ್ನೇನು ಹೇಳಬೇಕು, ಇರೋದು ಅದೇ ಗೀತೆ ಒಳಗೆ. ಅದು ಅಂತ ಈ ಅರ್ಥ ಎಲ್ಲಿ ಬಂದಿದೆ ಗೀತೆ ಒಳಗೆ ಅಂತ ಕೇಳಿದರೆ, ಹನ್ನೊಂದನೇ ಅಧ್ಯಾಯದಲ್ಲಿ ಬರುತ್ತೆ. ಅರ್ಜುನ ಕೃಷ್ಣನ್ ನೋಡ್ತಾ ಇದ್ದಾನೆ, ಈ ಮಾತಾಡಿದ ಕೃಷ್ಣನ್ ರೂಪ ನೋಡಿದೆ, ವಿಶ್ವರೂಪ ನೋಡ್ತಾ ಇದ್ದಾನಾಗ. ಆಗ ಅರ್ಜುನ ಹೇಳ್ತಾನೆ ಇದೇ ಅರ್ಥವನ್ನು ಹೇಳ್ತಾನ. ಇಲ್ಲಿ ಕೇಶವ ಅಂತ ಬಾಯಲಂದಿದ್ದ, ಅರ್ಥವನ್ನು ತೋರಿಸ್ತಾ ಇದ್ದಾನೆ ಕೃಷ್ಣ. ಬ್ರಹ್ಮಾಣ ಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಕೃಷ್ಣ, ನಿನ್ನ ತೊಡೆಯ ಮೇಲೆ ನಾನು ಬ್ರಹ್ಮದೇವರನ್ನು ಕಾಣ್ತಾ ಇದ್ದೇನೆ. ಬ್ರಹ್ಮಾಣ ಮೀಶಂ, ಈಶ ರುದ್ರದೇವರನ್ನು ಕಾಣ್ತಾ ಇದ್ದೇನೆ. ಅವರಿಬ್ಬರ ಒಡೆಯ ಅಂದ ಇಲ್ಲ ಕೃಷ್ಣ. ಈಗ ಇಲ್ಲಿ ಕೇಶವ ಶಬ್ದಕ್ಕೆ ಏನು ಅರ್ಥ ಬಂತಲ್ಲ, ಮಧ್ವಾಚಾರ್ಯರು ಬರೆದರಲ್ಲ, ಗೀತೆಯಲ್ಲೇ ಮುಂದೆ ಬಂದಿರತಕ್ಕಂಥ ಅರ್ಥ. ಈ ರೀತಿ ಹೊಂದಾಣಿಕೆ ಮಾಡಿಕೊಡ್ತಾರಲ್ಲ, ಮಧ್ವ ಭಾಷ್ಯದ ಅಸಾಧಾರಣವಾದ ಮಹತ್ವ ಅಂದ್ರೆ ಅದೇನು. ಏನು ಮಾತನ್ನು ಬರೆದರೂ ಕೂಡ ಉಳಿದವರು ಗೊಂದಲ ಬರೋ ಚಾನ್ಸಸ್ಸೇ ಇಲ್ಲ. ಎಲ್ಲಿಂದ ಬರೆದರೂ ಇಲ್ಲ, ಅಲ್ಲೇ ಇದೆ ಅರ್ಥ. ಅದನ್ನು ಮೊಟ್ಟ ಮೊದಲ ಬಾರಿ ತೋರಿಸಿಕೊಟ್ಟ ಹಿರಿಮೆ ಆಚಾರ್ಯರ ಭಾಷ್ಯದ್ದಾಯಿತು. ಮತ್ತೊಂದು ಮಾತನ್ನು ಆಡೋದೇ ಇಲ್ಲ, ಏನನ್ನು ಹೇಳ್ತಾರೋ. ಗೀತಾರ್ಥಂ ವಕ್ಷಾಮಿ ಲೇಶತಃ, ಕೇಶವ ಶಬ್ದ ಇಲ್ಲಿ ಅದರ ಅರ್ಥ ಅಲ್ಲಿ. ಆ ಗೊಂದಲ ಇಲ್ಲದಂತೆ ಆಗುತ್ತೆ. ಅಂದ್ರೆ ನೀನು ಯಾತಕ್ಕೆ ಕೇಳ್ತೇನೆ ಅಂದ್ರೆ ಕೇಶವನಾಗಿದ್ದು ಕೇಳ್ತೇನೆ ಅಂತ ಅರ್ಥ. ಅಲ್ಲಿ ಘಟ್ಟ ಮುಗಿದಿದೆ. ಕೃಷ್ಣ ಅರ್ಜುನ ಪ್ರಶ್ನೆ ಕೇಳಿ ಆಯ್ತು, ಕೃಷ್ಣ ಉತ್ತರ ಕೊಡಬೇಕು. ಇವತ್ತು ಉತ್ತರ ಕೊಡೋದಿಲ್ಲ, ಅವತ್ತು ಕೊಟ್ಟುಬಿಟ್ಟ, ಇಲ್ಲಿ ಕೊಡಬೇಕಾದ್ರೆ ನಿನ್ನೆ ಹೇಳಿದೆ ಜುಲೈ 23-29 ಅಂತೇಳಿ. ಸ್ವಲ್ಪ ಕಾರ್ಯಕ್ರಮ ಬದಲಾಗಿದೆ, ಕೆಲವರು ತುಂಬಾ ಲೇಟ್ ಆಯಿತು, ಬೇಗ ಆಗಬೇಕು ಅಂತ ಕೆಲವರು ತುಂಬಾ ಜನ ಕೇಳಿದರು. ಅದಕ್ಕೆ 23-29 ಅಲ್ಲ, ಜುಲೈ 13-19 ಈ ಕಾರ್ಯಕ್ರಮ ನಡೆಯುತ್ತೆ. ಹಾಗೆ ಅಧ್ಯಾಯ ಖಂಡಿತ ಮುಕ್ತಾಯವಾಗುತ್ತೆ. ಚತುರ್ಥ ಲಕ್ಷಣಗಳು ಅಂದರೆ ಭಗವದ್ಗೀತೆ 2ನೇ ಅಧ್ಯಾಯವೇ ಸಾರ. ಅಲ್ಲಿ ಕೊನೆಯ ಮಾತುಗಳು ಅತ್ಯಂತ ಸಾರಭೂತವಾದ, ನಿತ್ಯ ಜೀವನಕ್ಕೆ ನಾವು ಅಳವಡಿಸಿಕೊಂಡು ಬದುಕತಕ್ಕಂಥ ಕಲೆಯನ್ನು ಹೇಳ್ತಕ್ಕಂಥ ಜಾಗ. ಆ ಶ್ಲೋಕಗಳನ್ನು ಅಲ್ಲಿ ನೋಡೋಣ ಅಂತ ಹೇಳ್ತಾ ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಇಲ್ಲಿ ನಡೆಸತಕ್ಕಂಥ ಅವಕಾಶವನ್ನು ಯಥಾಪ್ರಕಾರ ರಾಮಮಂದಿರದ ಈ ಸಂಸ್ಥೆಯವರು ಅತ್ಯಂತ ಶ್ರದ್ಧೆಯಿಂದ, ಬಹುಶಃ ಈ ಮಾತನ್ನು ನಾನು ಹೇಳಬೇಕಾದ್ರೆ ಭಾರಿ ಸಂತೋಷದಿಂದ ಹೇಳುತ್ತೇನೆ. ನಿಜವಾಗಲೂ ಕೂಡ ಆ ಸಂಸ್ಥೆಯವರಿಗೆ, ಜಗನ್ನಾಥರಾಯರು ಮೊದಲಾದವರ ಗುಂಪೇನಿದೆಯಲ್ಲ, ಗೀತಾ ಕಾರ್ಯ ಇಲ್ಲಿ ಆಗಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ತುಂಬ ಶ್ರದ್ಧೆಯಿಂದ, ಜನಗಳಿಗೆ ಬೇಕು ನಮಗೆ ಬೇಕು ಅಂತಕ್ಕಂಥ ಭಾವನೆಯಿಂದ ತುಂಬ ಉತ್ಸಾಹದಿಂದ ನಡೆಸ್ತಾ ಇದ್ದಾರೆ. ಅವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಅವರಿಗೆ ಕೃತಜ್ಞತೆಗಳನ್ನು ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಶ್ರೀ ರಾಘವೇಂದ್ರ ದರ್ಶನ ಕೇಂದ್ರದ ಕಾರ್ಯಕರ್ತರೆಲ್ಲ ಅವರಿಗೆ ತುಂಬ ಉತ್ಸಾಹ. ಮಲ್ಲೇಶ್ವರದಲ್ಲಿ ಮಹಾಭಾರತ ಮಂಗಳವನ್ನು ಮಾಡಿಸಿದರು, 4-5 ವರ್ಷಗಳ ವ್ಯಾಪ್ತಿಯಲ್ಲಿ, ಸುಮಾರು 7 ವರ್ಷಗಳ ವ್ಯಾಪ್ತಿಯಲ್ಲಿ ನಡೆಸಿದರು ಅದನ್ನು. ಈಗ ಗೀತಾ ಪ್ರವಚನ ನಡೀತೇ ಎಂದು ಗೊತ್ತಾದ ತಕ್ಷಣ ತಾವು ಅದರಲ್ಲಿ ಪ್ರಾಯೋಜಕರ ಸೇರಿಕೊಂಡ್ಬಿಟ್ಟು ಪ್ರತಿ ಕಾರ್ಯಕ್ರಮದಲ್ಲೂ ಸಹ ತಮ್ಮ ಸಹಭಾಗಿತ್ವವನ್ನು ಹೊಂದಿಬಿಟ್ಟು ಬಹಳ ಶ್ರದ್ಧೆಯಿಂದ, ಅವರಿವರು ತುಂಬ ದೂರದಲ್ಲಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಅದಕ್ಕೋಸ್ಕರ ಬಂದು ಭಾಗವಹಿಸ್ತಾ ಇದ್ದಾರೆ. ಆ ದರ್ಶನ ಕೇಂದ್ರದ ಕೃಷ್ಣಮೂರ್ತಿಗಳು ಮೊದಲಾದ ಎಲ್ಲರಿಗೂ ಕೂಡ ನನ್ನ ವಿಶೇಷವಾದ ಧನ್ಯವಾದಗಳನ್ನು ಈ ಮೂಲಕ ಹೇಳ್ತಾ ಇದ್ದೆ. ಇನ್ನು ಮೂರನೇದಾಗಿ, ತಾವೆಲ್ಲರೂ ಸಹ ಈ ಮಳೆಗಾಲದಲ್ಲೂ ಸಹ ಮಳೆ ಯೋಚನೆಗಿಂತ ಹೆಚ್ಚಾಗಿ ಗೀತೆ ಆಸಕ್ತಿಯನ್ನೇ ದೊಡ್ಡದು ಮಾಡಿಕೊಂಡು ತುಂಬ ಉತ್ಸಾಹದಿಂದ ಸೇರ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಪ್ರವಚನ ಮಾಲಿಕೆ ಮಧ್ಯೆ ಜಗನ್ನಾಥರಾಯರು ತಮ್ಮ ರಾಮಮಂದಿರದಿಂದ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ರಾಘವೇಂದ್ರಸ್ವಾಮಿ ಆರಾಧನೆ ಬರ್ತಾ ಇದೆ, ಅವರ ಆರಾಧನೆಯ ಬಗ್ಗೆ ಆರಾಧನೆ ದಿವಸಗಳಲ್ಲಿ ಬೇಡ, ಅದಕ್ಕಿಂತ ಮುಂಚೆ ಯಾವಾಗಲೂ ಅವರು 2-3 ದಿವಸಗಳಾದರೂ ಒಂದು ಕಾರ್ಯಕ್ರಮ ಮಾಡಿ ಅಂತ ಕೇಳ್ತಾರೆ. ಅಕಸ್ಮಾತ್ ಅವಕಾಶ ಸಿಕ್ಕರೆ ಖಂಡಿತ ಅದನ್ನು ಮಾಡ್ತೇವೆ ಅಂತ ಹೇಳಿದ್ದೇನೆ. ಅದೇ ಮುಂದೆ ಪ್ರಯತ್ನ ಮಾಡಿ ದೇಶ ಅವರು ತಿಳಿಸ್ತಾರೆ, ಅವಕಾಶವಾದರೆ ಯಾವ ದಿವಸ ಅಂತ ಅವರು ತಿಳಿಸ್ತಾರೆ, ಅದನ್ನು ನಾವು ಪ್ರಯತ್ನ ಪಡಬಹುದು. ಇಷ್ಟು ಹೇಳ್ತಾ ಮತ್ತೊಮ್ಮೆ ಈ ಗೀತಾ ಪ್ರವಚನ ನಿರ್ವಿಘ್ನವಾಗಿ ನಡೆಯಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇನೆ.